जलज्येष्ठनिभाकारं जगदीशपदाश्रयं जगदीतरविख्यातं जगन्नाथगुरुं भजे। हरिकथामृतसार गुरुगण करुणदिन्दापनितुपेळुवे परम भगवद्भक्तरिजनादरति केळुवधूः निधन धनद विधात विगताप्यधिक समवर्ति सामग त्रिदशगण सम्पूज्य त्रिकपुद्धाम शुभनाम मधुमथन ऋगुराम घोटकवदन सर्वपदार्थदुळु తుది మొదలు తుంబిహ నిందు చింతిషు బింబరూపదరి। భగవంతన విశేషవాగిరతకంత గుణగళన్న స్తోత్ర మాడతా ఇద్దరు। బింబన ప్రధాన గుణగళ చింతన క్రమవన్న హేళికొడతా ఇద్దరు। నిధనాందు అందరే ನಿಧನ ಶಬ್ದಕ್ಕರ್ಥ ಮೊದಲು ಬಂದಿದೆ। ಸಾಮಗಳಲ್ಲಿ ನಿಧನ ಎಂಬ ಸಾಮ ಪ್ರತಿಪಾದ್ಯ, ನಿಧನ ಅಂದ್ರೆ ಸಂಹಾರ ಕರ್ತೃತ್ವಾದ, ಎಲ್ಲಾ ಜೀವರ ಲಿಂಗ ದೇಹವನ್ನ ಸಂಹಾರ ಪೂರ್ಣವಾಗಿ ನಾಶಗೊಳಿಸ್ತಾನೆ, ಅವರ ಬಂಧನವನ್ನ ನಾಶಗೊಳಿಸ್ತಾನಾದ್ದರಿಂದ ದೇವರಿಗೆ ನಿಧನ ಅಂತ ಹೆಸರು। ಇನ್ನ ದೇವರಿಗೆ ನಾಶ ಇಲ್ಲದವನಾದ್ದರಿಂದಲೂ ಆತನಿಗೆ ನಿಧನ ಅಂತ ಹೆಸರು, ಬಂಧ ಇಲ್ಲ ಆದ್ದರಿಂದಲೂ ದೇವರಿಗೆ ನಿಧನ ಅಂತ ಹೆಸರು। ಧನದ ಅಂತ ದೇವರಿಗೆ ಹೇಳ್ತಾ ಇದ್ದಾರೆ। ಧನದ ಅಂದ್ರೆ ಬ್ರಹ್ಮಾದಿಗಳಿಗೆಲ್ಲ ದೇವತೆಗಳಿಗೆ ಧನವನ್ನ ಧನಂ ದದಾತಿ, ಧನವನ್ನ ಕೊಡತಾನಾದ್ದರಿಂದ ಅಲ್ಲ, ಧನವನ್ನ ಯಾವ ಧನವನ್ನ ಕೊಡತಾನೆ ಅಂದ್ರೆ ಹೇಳ್ತಾ ಇದ್ದಾರೆ ವಿಭೂತಿಂ, ವಿಶೇಷವಾಗಿರತಕ್ಕಂಥ ತನ್ನ ಗುಣಗಳ ಚಿಂತನೆ, ತನ್ನ ರೂಪಗಳ ಚಿಂತನೆ, ತನ್ನ ಕ್ರಿಯೆಗಳ ಚಿಂತನೆ, ಇದೇ ದೊಡ್ಡ ಸಂಪತ್ತು। ದೇವರ ಗುಣಗಳ, ದೇವರ ರೂಪದ, ದೇವರ ಕ್ರಿಯೆಗಳ ಚಿಂತನೆ, ಅದರಿಂದ ಏನ್ ಬರುತ್ತೆ ಸುಖ, ನಮಗೆ ಸುಖ ಬರಬೇಕಾಗಿದೆ। ಆ ಸುಖ ಅವನ ರೂಪಗಳ ಚಿಂತನೆಯಿಂದ, ಗುಣಚಿಂತನೆಯಿಂದ, ಕ್ರಿಯ ಚಿಂತನೆಯಿಂದ ಎಷ್ಟು ಬರುತ್ತೋ ಮಿಕ್ಕದ್ರಿಂದ ಎಲ್ಲೂ ಬರ್ತಾ ಇಲ್ಲ। ಅಲ್ಲಿ ನೋಡಿ, ಅವನ ಗುಣ ರೂಪ ಕ್ರಿಯೆಗಳ ಚಿಂತನೆಯಿಂದ ಸುಖ ಕೊಡುವುದು ಅವನೇ। ಪದಾರ್ಥಗಳ ಮೂಲಕ, ವ್ಯಕ್ತಿಗಳ ಮೂಲಕ ಸುಖ ಕೊಡುವುದು ಅವನೇ। ಪದಾರ್ಥದಲ್ಲಿದ್ದು ಸುಖ ಕೊಡುವನು, ಪದಾರ್ಥ ನೆಪ ಮಾಡಿ ಸುಖ ಕೊಡುವನು ಅವನೇ, ವ್ಯಕ್ತಿಗಳ ನೆಪ ಮಾಡಿ ಸುಖ ಕೊಡುವುದು ಅವನೇ, ತನ್ನ ಗುಣ ರೂಪ ಕ್ರಿಯೆಗಳ ನೆನಪಿನ ನೆಪ ಮಾಡಿ ಸುಖ ಕೊಡೋದು ಅವನೇ, ಒಟ್ಟಾರೆ ಅವನೇ ಸುಖ ಕೊಡ್ತಾ ಇದ್ದಾನೆ। ಆದರೆ ಪದಾರ್ಥಗಳ ನೆಪ ಮಾಡಿ, ವ್ಯಕ್ತಿಗಳ ನೆಪ ಮಾಡಿ ಅವನೇ ಕೊಡುವ ಸುಖಕ್ಕಿಂತ ಅವನ ಗುಣ ರೂಪ ಕ್ರಿಯೆಗಳ ನೆನಪು ಕೊಟ್ಟು ಅವ ಕೊಡುವಂತಹ ಸುಖ ಜಾಸ್ತಿ। ಸುಖ ಕೊಡೋದಂತ ಅವನೇ, ಅವನೇ ಕೊಡಬೇಕು, ಇನ್ಯಾವುದು ಕೊಡಲ್ಲ। ಆದರೆ ಆ ಸುಖ ಪದಾರ್ಥ ನೆಪ ಮಾಡಿ ಕೊಟ್ಟ ಸುಖಕ್ಕಿಂತ, ವ್ಯಕ್ತಿಗಳ ನೆಪ ಮಾಡಿ ಕೊಟ್ಟ ಸುಖಕ್ಕಿಂತ ಆತನ ಗುಣರೂಪ ಕ್ರಿಯೆಗಳ ನೆನಪನ್ನು ನೆಪ ಮಾಡಿ ಕೊಡುವ ಸುಖ ಅಪರೂಪ, ಅಪಾರವಾಗಿರುತ್ತೆ। ಹಾಗಾದ್ರೆ ನಮ್ಮ ಇಡೀ ಜೀವನ ಈ ಸಂಪತ್ತು ಅಂತ ನಾವೇನು ಧನ ಸಂಪತ್ತು ಅಂತ ಅಂತಾ ಇದ್ದೀವಿ, ಅದು ಯಾವುದಕ್ಕೆ ಕಾರಣ? ಸುಖ, ಸುಖ ಕೊಡದಿದ್ರೆ ಕಸ ಅದು, ಏ ಯಾಕ್ರಿ ವೇಸ್ಟ್ ಅಂದ್ಬಿಡ್ತೀವಿ। ಸುಖ ಕೊಟ್ರೇನೆ ಅದು ಧನ ಸಂಪತ್ತು ಅಂತ, ಸುಖವೇ ಕೊಡದಿರುವಾಗ ಇದೆಲ್ಲ ಸಂಪತ್ತಲ್ಲ, ಸುಖ ಕೊಡತಾ ಇರೋದು ದೇವರು। ಹಾಗಾದ್ರೆ ದೇವರೇ ಸಂಪತ್ತು ನಮಗೆ, ಸುಖ ಕೊಡುವ ದೇವರೇ ಸಂಪತ್ತು। ಯಾವ ದೇವರ ರೂಪ ಸಂಪತ್ತು ಅಂದ್ರೆ ಪದಾರ್ಥ ನೆಪ ಮಾಡಿಕೊಂಡು ಸುಖ ಕೊಡುವ ದೇವರ ರೂಪ ಅಲ್ಲ, ಆ ಅವನ ನೆನಪನ್ನು ನೆಪ ಮಾಡಿಕೊಂಡು ಸುಖ ಕೊಡುವ ದೇವರ ರೂಪ ಏನಿದೆ, ಗುಣ ರೂಪ ಕ್ರಿಯೆಗಳ ಚಿಂತನೆ, ಅದು ನೆಪ ಮಾಡಿಕೊಂಡು ದೇವರು ಸುಖ ಕೊಡುವುದು ಜಾಸ್ತಿ. ಅದಕ್ಕೆ ಭಗವಂತನನ್ನ ಧನದ ಅಂತ ಚಿಂತನೆ ಮಾಡಬೇಕು. ಧನವನ್ನ ಕೊಡತಾನೆ, ಬ್ರಹ್ಮಾದಿ ದೇವತೆಗಳಿಗೆ ಕೊಡತಾನೆ. ಅಷ್ಟೇ ಅಲ್ಲ, ನಮ್ಮಂಥವರಿಗೆ ಚೂರು ಜೀವನ ಕೇಳದಿದ್ರೆ ಕಷ್ಟ ಆಗ್ಬಿಡುತ್ತೆ, ದೇವರ ಚಿಂತನೆ ಆಗಲ್ಲ, ತಾಕತ್ತಿಲ್ಲ. ಆದ ಕಾರಣ ನಮ್ಮಂಥವರಿಗೆ ಭಗವಂತನ ಚಿಂತನೆಗೆ ಬೇಕಾಗಿರತಕ್ಕಂಥ ಜೀವನಕ್ಕೆ ಬೇಕಾದ ಧನವನ್ನ ಕೊಡತಾನೆ. ಧನದ ನಂತರ ಇನ್ನೊಂದು ಬರ್ತಾರೆ. ಧನ ಅಂದ್ರೆ ಜ್ಞಾನ ಸಂಪತ್ತು, ಸಾಮಾನ್ಯವಾಗಿರತಕ್ಕಂಥ ಸಂಪತ್ತು ಇವೆಲ್ಲ ಕೊಡತಕ್ಕಂಥವ. ವಿಧಾತ ಅಂದ್ರೆ ಧಾರಣ ಪೋಷಣ ಕರ್ತ, ಸಾಮಾನ್ಯವಾಗೂ ಎಲ್ಲರನ್ನ ಧರಿಸಿ ವಿರಾಟ್ ರೂಪದಿಂದ ಧರಿಸಿ ಅವರೊಳಗೆ ನಾನಾ ರೂಪದಿಂದ ಪೋಷಣೆ ಮಾಡುತ್ತಾನಾದ್ದರಿಂದ ಧಾರಣ ಪೋಷಣ ಕರ್ತ ವಿಧಾತ ಅಂದ್ರು. ಆದರೆ ವಿಶೇಷಣ ಪೋಷಣ ಕರ್ತ ವಿಧಾತ ಅಂದ್ರು. ಯಾಕೆ ಎಲ್ಲರೂ ಕೂಡ ಬ್ರಹ್ಮಾದಿ ದೇವತೆಗಳು ಕೂಡ ನಮ್ಮನ್ನ ಧಾರಣೆ ಮಾಡಿ ಪೋಷಣೆ ಮಾಡುತ್ತಾರೆ. ದೇವರಿಗೆ ಧಾತ ಅನ್ನಲಿಲ್ಲ, ವಿಧಾತ ಅಂತ ಹೇಳಿದ್ರು. ಯಾಕೆ ಇವರೆಲ್ಲರೂ ಕೂಡ ದೇವರ ಮೇಲೆ ಆಧಾರ ಪಟ್ಟು ಎಲ್ಲರಿಗೂ ಕೊಡುತ್ತಾರೆ. ದೇವರು ಯಾರ ಮೇಲೆ ಅನ್ಯ ಅಪೇಕ್ಷೆ ಇಲ್ಲದೆ ಎಲ್ಲರನ್ನ ರಕ್ಷಣೆ ಮಾಡುತ್ತಾನಾದ್ದರಿಂದ ದೇವರಿಗೆ ವಿಧಾತ ಅಂತ. ಇದಕ್ಕೆ ಅನಾದಿನಿಜನು ಧಾತ ವಿಧಾತ ಧಾತುರುತ್ತಮ ಅಂತ ಬರ್ತಾ ಇದೆ. ಅದನ್ನೇ ಇಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ವಿಗತಾಭ್ಯದಿತ ಸಮ ಅಭ್ಯದಿಕ ಸಮ ವಿಗತ, ಇವನಿಗೆ ಸಮಾನರಾದವರು ಯಾರು ಇಲ್ಲ. ಇವನಿಗಿಂತ ಹೆಚ್ಚಾದ ಅಭ್ಯದಿಕ ಅಭಿತ ಅಂದ್ರೆ ಪೂರ್ಣ ಎಲ್ಲಾ ರೀತಿಯಲ್ಲೂ ಜಾಸ್ತಿ ಆದವರು ಯಾರೂ ಇಲ್ಲ. ಇನ್ನ ಅಭಿತ ಸಮ ಅಂದ್ರೆ ಎಲ್ಲಾ ರೀತಿಯಲ್ಲೂ ಸಮವಾಗಿರತಕ್ಕಂಥವರು ಯಾರಿಲ್ಲ, ಅಂಥವರು ಗತ, ಇವನಿಗೆ ಯಾರೂ ಇಲ್ಲ. ಅದರಿಂದ ವಿಗತಾಭ್ಯದಿಕ ಸಮ ಸಮವರ್ತಿ. ಎಲ್ಲಾ ಪ್ರಾಣಿಗಳಲ್ಲಿ ಎಲ್ಲಾ ದೇಶಗಳಲ್ಲಿ ಒಂದೇ ರೀತಿ ಇರ್ತ, ಅವರವರ ಕರ್ಮಾನುಸಾರ ಅವರಿಗೆ ಕೊಡ್ತಾನೆ. ತಾನು ಇರೋದು ಮಾತ್ರ ಒಂದೇ ರೀತಿ ಇರ್ತಾರೆ, ತನ್ನ ಎಲ್ಲಾ ರೂಪಗಳಿಂದ ಭ್ರಾಂತವಾಗಿ ಎಲ್ಲಾ ಕಡೆ ಒಂದೇ ಇರ್ತಾರೆ. ಅದಕ್ಕೆ ಕೃಷ್ಣ ಹೇಳ್ತಾರೆ, ಶುನ್ಯಚೈವ ಶ್ವಪಾಕೇಚ ಪಂಡಿತಾಹ ಸಮದರ್ಶನ, ಸಮನಾದ ಭಗವಂತನನ್ನ ನೋಡುತ್ತಾರೆ. ಆ ನಾಯಿಯಲ್ಲೂ, ನಾಯಿಯನ್ನ ಕೊಂದು ತಿನ್ನುವವನಲ್ಲೂ, ಆನೆಯಲ್ಲೂ, ಬ್ರಾಹ್ಮಣನಲ್ಲೂ, ಗೋವಿನಲ್ಲೂ, ಎಲ್ಲಾ ಕಡೆ ಕೂಡ ಭಗವಂತ ಒಬ್ಬನೇ ಇದ್ದಾನೆ, ಒಂದೇ ರೀತಿ ಇದ್ದಾನೆ. ಆದರೆ ಅವರವರ ಗುಣಗಳನ್ನ ಹೊರಗೆ ಹಾಕ್ತಾ ಇದ್ದಾನಷ್ಟೆ. ಅಥವಾ ಸಮವರ್ತಿ ಅಂದ್ರೆ ವರ್ತಯತೀತಿ ವರ್ತಿ, ತಿರುಗಿಸ್ತಾನೆ ಆದ್ದರಿಂದ ವರ್ತಿ. ಯಾವುದನ್ನ? ಸಂಸಾರ ಚಕ್ರಂ, ನಮ್ಮ ಸಂಸಾರ ಚಕ್ರವನ್ನ ಸಮ್ಯಕ್ ಆವರ್ತಯತಿ, ಚೆನ್ನಾಗಿ ತಿರುಗಿಸ್ತಾನಾದ್ದರಿಂದ ಸಮವರ್ತಿ ಅಂತ ಹೇಳ್ತಾ ಇದ್ದಾರೆ. ಅಥವಾ ಸಮವರ್ತಿ ಎಲ್ಲರಲ್ಲಿ ಒಂದೇ ರೀತಿಯಾಗಿ ದಂಡವನ್ನ ಕೊಡತಕ್ಕಂಥವ್ರು. ಇವರು ನಮ್ಮವರು ಒಂದು ಚೂರು ಕಡಿಮೆ ಮಾಡೋದು, ಬೇರೆಯವರು ಇಲ್ಲ ಅಂತ ಜಾಸ್ತಿ ಮಾಡೋದು ಶಿಕ್ಷೆ ಇಂಥದ್ದಿಲ್ಲ. ಯಾರಾದರೂ ಒಂದೇ ರೀತಿ ಶಿಕ್ಷೆ ಕೊಡತಕ್ಕಂಥ ಯಮಧರ್ಮರಾಜ ಯಾರು? ಇವನೇ ಯಮನೇ ರಾಮನು, ರಾಮನೇ ಯಮನು ಅಂತ ಆ ರೀತಿಯಲ್ಲಿ ಸಮವರ್ತಿ. ಸಾಮಗ ಅಂದ್ರು, ಸಾಮಗ ಅಂದ್ರೆ ಸಾಮ ವೇದದಿಂದ ಗಾನ ಮಾಡಿಸಿಕೊಳ್ಳುವವ. ಸಾಮವೇದ ಗಾನದಿಂದ ಇವನನ್ನ ಕೊಂಡಾಡುತ್ತೆ. ಸಾಮ ಗಾನ ಪ್ರತಿಪಾದ್ಯ ಸಾಮಗ. ಅಥವಾ ಸಾಮ ಅಂದ್ರೆ ವಿಶೇಷವಾಗಿರತಕ್ಕಂಥ ವೇದ, ಅದನ್ನ ವಿಶೇಷವಾಗಿ ಅದರಿಂದ ಹೊಂದಲ್ಪಡ್ತಾನೆ. ಅಂದ್ರೆ ವೇದಗಳು ಚೆನ್ನಾಗಿ ಭಗವಂತನನ್ನ ತಿಳ್ಕೊಂಡು ಉಪಾಸನೆ ಮಾಡುತ್ತವೆ ವೇದಾಭಿಮಾನಿ ದೇವತೆಗಳು. ಆದ್ದರಿಂದ ಇವನ್ನ ಸಾಮಗ ಅಂತ ಕರೆದು. ತ್ರಿದಶ ಗಣ ಸಂಪೂಜ್ಯ, ತ್ರಿದಶರು ಅಂದ್ರೆ ದೇವತೆಗಳು, ಅವರ ಗಣ, ದೇವತೆಗಳ ಗಣದಿಂದ ಸಂಪೂಜ್ಯ, ಚೆನ್ನಾಗಿ ಪೂಜೆ ತಗೊಳ್ಳುವಂಥವ. ಅಂದ್ರೆ ಏನು ಸಂಪೂಜ್ಯ ಅಂದರೆ ಏನ ಚೆನ್ನಾಗಿ ಅಂದ್ರೆ ಅವನೇ ಮಾಡಿ ಮಾಡಿಸ್ತಾ ಇದ್ದಾನೆಂಬ ಎಚ್ಚರ ಯಾರಿಗೆ ಎಲ್ಲಾ ಕಾಲದಲ್ಲೂ ಇರುತ್ತೆ. ಅಂಥ ಪೂಜೆಯನ್ನ ಯಾರು ಮಾಡುತ್ತಾರೆ ಅದು ಸಮ್ಯಕ್ ಪೂಜಾ. ಒಳ್ಳೆ ಪೂಜಾ ಅಂದರೆ ಅವನೇ ಕೊಟ್ಟ ಪದಾರ್ಥ, ಅವನೇ ಕೊಟ್ಟ ದೇಹ, ಅವನೇ ಕೊಟ್ಟ ಪ್ರಾಣ, ಅವನ ಅಧೀನ, ಅವನೇ ಮಾಡಿಸ್ತಾ ಇರುವ ಪೂಜಾ ಅಂತ ಹೇಳಿ ನಿನ್ನದಯ್ಯ ಅಂತ ದೇವರಿಗೆ ಯಾರು ಚಿಂತನೆ ಮಾಡುತ್ತಾರೆ ಅವರು ದೇವತೆಗಳು, ತ್ರಿದಶರು. ಅವರಿಂದ ಏನಮ್ಮ ಪದಚ್ಛೇದನ ತ್ರಿದಶ ಅಂತ ಹೇಳಿದರೆ ಮೂರು ಹತ್ತು ಮೂವತ್ತು ಎಷ್ಟಾಯಿತು? ಇಪ್ಪತ್ತು ನಾಲ್ಕು ಪ್ಲಸ್ ಆರು ಸೇರಿದ್ರೆ ಮೂವತ್ತು. ಇಪ್ಪತ್ತು ನಾಲ್ಕು ಒಂದು ಆರು ಸೇರಿದ್ರೆ ಮೂವತ್ತು. ಅದಕ್ಕೆ ಹೇಳುತ್ತಾರೆ ತ್ರಿದಶ ಅಂದ್ರೆ ಎಷ್ಟು? ಮೂವತ್ತಂದ್ರೆ ಸೀಳಿದ್ರೆ ಇಪ್ಪತ್ತು ನಾಲ್ಕು ಒಂದು ಆರು ಸೇರಿದ್ರೆ ಮೂವತ್ತಾಗಲ್ವಾ? ತದ್ವಾಭಿಮಾನಿ ದೇವತೆಗಳು ಇಪ್ಪತ್ತು ನಾಲ್ಕು, ಅದರಲ್ಲಿ ಪ್ರಧಾನರಾಗಿ ಆರು ಜನ ಡಬಲ್ ಡಬಲ್ ಬರ್ತಾರೆ ಅಂದ್ರೆ ಮುಂದೆ ಆ ಕಕ್ಷಾದಲ್ಲಿ ಪ್ರಧಾನವಾಗಿ ಬರತಕ್ಕಂಥವ್ರು ಆರು ಜನ ಸೇರ್ತಾರೆ. ಅದಕ್ಕೆ ಮೂವತ್ತು ಜನ ಬಂದ್ರು. ಅದಕ್ಕೆ ತ್ರಿದಶ ಗಣ ಅಂತ ಹೇಳಿದ್ರು. ಇಪ್ಪತ್ತು ನಾಲ್ಕು ತತ್ವಾಭಿಮಾನಿಗಳು ಬಂದ್ರು, ಅವರ ಜೊತೆಗೆ ಇನ್ನ ಆರು ಜನ ಸೇರ್ತಾರೆ. ಅದಕ್ಕೆ ತ್ರಿದಶ ಗಣ ಅಂದ್ರು. ಮೂರು ಹತ್ತು ತ್ರಿದಶ. ನಂತರ ಅದಕ್ಕೆ ಕನಕದಾಸರು ಒಂದು ಕಡೆ ಹೇಳುತ್ತಾರೆ, ಅಪರಾಧಿ ನಾನಲ್ಲ, ಅಪರಾಧ ನನಗಿಲ್ಲ ಅಂತ ಹೇಳೋಕಾಲಕ್ಕೆ ಮತ್ತೆ ಮೂವತ್ತಾರು ಮನೆ ಆಳುಗಳ ತಂದು ಕಾವಲ ನಿಲ್ಲಿಸಿ ಎನ್ನ ನೀ ಒಳಗಿಟ್ಟು ಮುಂದೆ ಭವದಲ್ಲಿ ಭವಣೆ ಬಡಿಸುವುದು ನ್ಯಾಯವೇ? ಯಾ ಎಷ್ಟು ಜನ ಕಾವಲುಗಾರರು? ಮೂವತ್ತಾರು ಜನ ಮನೆ ಆಳುಗಳ ಅಂದ್ರು. ಆ ಲೆಕ್ಕ ಬೇರೆ, ಇಪ್ಪತ್ತು ನಾಲ್ಕು ಪ್ಲಸ್ ಹನ್ನೆರಡು, ಇಪ್ಪತ್ತು ನಾಲ್ಕು ಹನ್ನೆರಡು, ಇವರು ಇಪ್ಪತ್ತು ನಾಲ್ಕು ಆರು ತಗೊಂಡ್ರು. ಅದರಿಂದ ಆಯಾ ಪದಗಳಲ್ಲಿ ಬರುವವರಿಗೆ ಜೊತೆ ಜೊತೆಯಲ್ಲಿ ಮುಂದೆ ಭಾವಿ ಪದಕ್ಕೆ ಬರತಕ್ಕಂಥವರು ಆರು ಜನ ತಗೊಂಡ್ರು, ಇನ್ನ ಹನ್ನೆರಡು ಜನ ತಗೊಂಡ್ರು. ಪ್ರಧಾನವಾಗಿ ಬರ್ತಾರೆ ಅವ್ರು ತಗೊಂಡು ಮಿಕ್ಕೊಂಡು ತಗೊಂಡಂತೇನೆ. ಅದಕ್ಕೆ ತ್ರಿದಶ ಗಣ ಅಂತ ಹೇಳ್ತಾರೆ. ನಂತರ ತ್ರಿಕಕುದ್ಧಾಮ ಅಂದ್ರು. ತ್ರಿಕಕುದ್ಧಾಮ ಅಂದರೆ ಧಾಮ ಅಂದ್ರೆ ಮನೆ, ಕಕುತ್ತು ಅಂದ್ರೆ ಶ್ರೇಷ್ಠ, ಕಕುತ್ತಂದ್ರೆ ವಿಶೇಷವಾದ ಶ್ರೇಷ್ಠವಾದ್ದು ಅಂತ. ಮೂರು ವಿಶೇಷವಾದ ಸ್ಥಾನಗಳಿರತಕ್ಕಂಥವ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂತ. ಸರಿ ಹೇಳ್ತಾ ಇದ್ದಾರೆ. ಅಥವಾ ಇನ್ನೊಂದು ತ್ರಿ ಅಂದ್ರೆ ತ್ರೀನ್ ಆಧ್ಯಾತ್ಮಿಕಾದಿ ಶತ್ರುನ್, ಆಧ್ಯಾತ್ಮಿಕ ಆದಿಭೌತಿಕ ಆದಿ ದೈವಿಕ ಶತ್ರು ವರ್ಗ ದೈತ್ಯರೇ ಬರ್ತಾರೆ ಅವರನ್ನ ಕಪುತ್ಸಿತಾನ್ ಕೃತ ಧಾಮ ಸ್ವರೂಪಂ ಯಸ್ಯ ಸಹ ಅಂದ್ರೆ ಅವರನ್ನ ಕುತ್ಸಿತ ಮಾಡತಕ್ಕಂಥ ಧಾಮ ಸ್ವರೂಪ ಯಾರದ್ದೋ ಅವನು ತ್ರಿಕಕುತ್ ಧಾಮ. ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ತಾಪತ್ರಯಗಳನ್ನ ಕೊಡತಕ್ಕಂಥ ದೈತ್ಯರನ್ನ ಕುತ್ಸಿತರನ್ನಾಗಿ ಅಂದ್ರೆ ಅವರು ನಿರ್ವೀರ್ಯರನ್ನಾಗಿ ಮಾಡುವಂತಹ ಸ್ವರೂಪ ಯಾರದ್ದೋ ಅದು ಭಗವಂತನ ರೂಪ ತ್ರಿಕಕುತ್ ಧಾಮ. ಇನ್ನ ತಿಸ್ರ ಮೂರಾದ ಕಕುಭ ಅಂದ್ರೆ ವಿಶೇಷ ಲೋಕಗಳು, ಕಕುಪ್ ಅಂದ್ರೆ ಲೋಕ, ಆ ಮೂರು ಲೋಕಗಳು ವಿಶೇಷವಾಗಿ ಧಾಮಗಳು ಯಾರಿಗೆ ಉಂಟೋ ಅದೇ ಆಶ್ರಯವಾಗಿರುತ್ತಾನೋ ಅವನ್ನ ತ್ರಿಕಕುತ್ ಧಾಮ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ಶುಭನಾಮ, ಶುಭನಾಮ ಅಂದ್ರೆ ಮಂಗಳಕರವಾದಂಥ ಅನಂತ ನಾಮಗಳಿರತಕ್ಕಂಥವನು. ಏನು ಶುಭ ಶಬ್ದಕ್ಕರ್ಥ ಅಂದರೆ ನಮ್ಮ ಸ್ವರೂಪದ ಸುಖವನ್ನ ಆವಿರ್ಭಾವ ಮಾಡುವುದೇ. ನಮ್ಮ ಹೊರಗಿನ ಲಿಂಗದೇಹ ಕಳೆದು ಅಮಂಗಳ ಕಳೆದು ಮಂಗಳ ಕೊಡತಕ್ಕಂಥದ್ದೇ ನಾಮ, ಶುಭ ನಾಮ. ಇಷ್ಟೇ ತಾತ್ಪರ್ಯ ಅಲ್ಲಿಗೆ ಬಂತು. ಎಲ್ಲ ಸಾಧನೆ ತಾತ್ಪರ್ಯಲ್ಲಿ ಅಂದ್ರೆ ಲಿಂಗದೇಹ ಒಡೆದು ಒಳಗಿರುವ ಸುಖ ಹೊರಗೆ ಕೊಡತಕ್ಕಂಥವ ಅಂಥ ನಾಮ. ಅವ ನಾಮ ಎಂಥದ್ದು ಉಚ್ಚಾರ ಮಾಡೋ ಕಾಲಕ್ಕೆ ತಲೆಯಲ್ಲಿ ಎಷ್ಟೆಷ್ಟೆಷ್ಟು ಮಹಿಮೆ ಇರುತ್ತೆ ಆ ಪ್ರಕಾರ ನಾಮ ಫಲ ಕೊಡ್ತಾ ಹೋಗುತ್ತೆ. ಬರೇ ರಾಮ ರಾಮ ಅಂದ್ರೆ ಫಲ ಬೇರೆ, ರಮಯತೀತಿ ರಾಮ ಅಂತ ನಾನಾ ವ್ಯುತ್ಪತ್ತಿಯಿಂದ ಹಾಗೆ ಹೀಗೆ ಅಂದ್ರೆ ಆ ಫಲ ಬೇರೆ. ಡೈರೆಕ್ಟ್ ಆಗಿ ಹಿಟ್ಟು ಯಾವುದು ಅಂತ ಹೇಳಿದ್ರೆ ಇವ ನನ್ನ ಲಿಂಗದೇಹವನ್ನ ಧ್ವಂಸ ಮಾಡಿ ಸ್ವರೂಪ ಸುಖವನ್ನ ಹೊರಗೆ ತೆಗೆದುಕೊಡುವವಾ, ಇವನ ನಾಮಗಳೆಲ್ಲ ಅಂಥ ಪವರ್ಫುಲ್ ಅಂತ ತಿಳ್ಕೊಂಡು ಯಾರಾದರೂ ಆ ನಾಮವನ್ನು ಉಚ್ಚಾರ ಮಾಡುತ್ತಾರೋ ಅದ್ಭುತ ಸಾಧನೆ ಅಂತ ಹೋಗುತ್ತೆ. ಅದಕ್ಕೆ ಹೇಳುತ್ತಾ ಇದೆ ಶುಭ ನಾಮ ಮಧುಮಥನ. ಮಧುನಾಮಕ ದೈತ್ಯರನ್ನ ಸಂಹಾರ ಮಾಡಿರತಕ್ಕಂಥ ಶ್ರೀಹರಿ ಅಲ್ಲಿ ಹೇಳ್ತಾರೆ ಮಧು ಕೈಟಬರಿಬ್ಬರು ಬಂದ್ರು. ಮಧು ಕೈಟಬರು ಬಂದ್ರು ಎಲ್ಲಿಂದ ಬಂದ್ರವರು? ದೇವರ ಕಿವಿಯಿಂದ ಹುಟ್ಟಿ ಬಂದ್ರು. ಕಿವಿಯಿಂದ ಹುಟ್ಟಿ ಬಂದ್ರು, ಕಿವಿ ಅಂದ್ರೆ ಕಿವಿಯಲ್ಲಿರುವ ಮಲದಿಂದ ಹುಟ್ಟಿ ಬಂದ್ರು. ದೇವರಲ್ಲಿ ಮಲ ಇರುತ್ತಾ ಕಿವಿಯಲ್ಲಿ ಅಂದ್ರೆ? ಇಲ್ಲ, ಮಲಸ್ಥಾನೀಯರವರು, ಮಲಸ್ಥಾನೀಯರವರು ಆದ್ದರಿಂದ ಹುಟ್ಟಿ ಬಂದ್ರು. ಅದಕ್ಕೆ ಕಿವಿಯಲ್ಲಿ ನಮಗೂ ಮಲ, ಅವರು ಸೇರಿಕೊಳ್ತಾರೆ. ಏನು ಮಲ ಅಂದ್ರೆ ಸರಿಯಾಗಿ ಕೇಳಿ ಹೇಳಿದ್ದರೂ ಚೆನ್ನಾಗಿ ಹೇಳಿರ್ತಾರೆ, ಕೇಳೋ ಕಾಲಕ್ಕೆ ತಪ್ಪಾಗಿ ಕೇಳಿಸಿಕೊಳ್ಳೋದು ಅದೇ ಮಲ. ಕಿವಿಯ ಮಲ ಅಂದ್ರೆ ದೇವರ ಗುಣಗಳನ್ನ ತಪ್ಪಾಗಿ ಕೇಳುವುದೇ ಕಿವಿಯ ಮಲ. ಅಂತ ಕಿವಿಯ ಮಲವನ್ನ ಪರಿಹಾರ ಮಾಡತಕ್ಕಂಥವನೇ ಮಧುಮಥನ. ಭೃಗುರಾಮ ಭಾರ್ಗವ ಕುಲದಲ್ಲಿ ಹುಟ್ಟಿರತಕ್ಕಂಥ ಸ್ವಾಮಿ ಭೃಗುಕುಲೋತ್ಪನ್ನ ಪರಶುರಾಮ. ಘೋಟಕ ವದನ ಅಂದ್ರು. ಘೋಟಕ ಅಂದ್ರೆ ಹಯ, ಘೋಟಕ ವದನ ಹಯಗ್ರೀವ. ಈ ಭಗವಂತ ಯಾಕೆ ಈ ಮಧುಮಥನ, ಭೃಗುರಾಮ, ಘೋಟಕ ವದನ ಇವ ಈ ಮೂರೇ ವಿಶೇಷವಾದ ರೂಪಗಳು ಯಾಕೆ ಚಿಂತನೆ ಕೊಟ್ಟರು ಅಂದ್ರೆ ದೈತ್ಯರ ಸಂಹಾರ ಮಾಡಿ ಮಧುನಾಮಕ ದೈತ್ಯನ ಸಂಹಾರ ಮಾಡಿದ ರೂಪವೇ ಹಯಗ್ರೀವ. ನಂತರ ಭೃಗುರಾಮ ಪರಶುರಾಮ ರೂಪ ನಮ್ಮ ಎಲ್ಲಾ ದೋಷಗಳನ್ನು ಸಂಹಾರ ಮಾಡಿ. ನೋಡಿ, ಈ ಕಿವಿಯಿಂದ ಬರತಕ್ಕಂಥ ಶ್ರವಣದಲ್ಲಿ ಬಂದಿರತಕ್ಕಂಥ ಲೋಪಗಳನ್ನ ಸರಿಪಡಿಸಿ ಒಳ್ಳೆ ಶ್ರವಣಾದಿಗಳನ್ನು ಕೊಡತಕ್ಕಂಥ ರೂಪ ಮಧುಮಥನ. ಹೌದಾ? ಎರಡನೆಯದು ಯಾವುದು? ಭೃಗುರಾಮ ಅಂತ ಹೇಳಿದಾಗ ಅನ್ನ ದುಡ್ಡು ಮೊದಲಾದ ದೋಷಗಳನ್ನು ಧ್ವಂಸ ಮಾಡುವ ಗಾಯತ್ರಿ ಮಂತ್ರ ಪ್ರತಿಪಾದ್ಯ ಮೊದಲನೆಯ ಅಕ್ಷರದ ಭಗವತ್ ರೂಪ ಪರಶುರಾಮ. ಘೋಟಕ ವದನ ಅಂತ ಮತ್ತ್ಯಾಕೆ ಹೇಳಿದ್ರು ಅಂದ್ರೆ ಹೇಳ್ತಾರೆ ಆ ಹಯಗ್ರೀವನೇ ಗಾಯತ್ರಿ ಮಂತ್ರದಲ್ಲೂ ನಮ್ಮ ನಾಲಿಗೆಯಲ್ಲೂ ಮತ್ತು ಭೂಮಿಯಲ್ಲೂ ನಿಂತುಕೊಂಡು ಅದ್ಭುತವಾದ ಚಿಂತನಾ ಪ್ರವಾಹವನ್ನು ಕೊಡತಕ್ಕಂಥವ. ಈ ಮೂರು ರೂಪಗಳು ಇದ್ರೆ ಜ್ಞಾನವೂ ಬಂತು, ದೋಷಗಳು ಧ್ವಂಸ ಆಯಿತು. ಅನ್ನದ ದೋಷ ಬರುವಂತಹ ಇಂದ್ರಿಯ ದೋಷ, ಅನ್ನದ ದೋಷ ಧ್ವಂಸ ಆಗಿ ಜ್ಞಾನಪೂರ್ಣವಾಗಿ ನಿಂತು ಭಗವಂತನ ಚಿಂತನೆ ಮಾಡುವ ಅದ್ಭುತವಾದ ಸಾಧನೆ ಆ ಮೂರು ರೂಪಗಳನ್ನು ತಿಳಿಸಿಕೊಡತಾ ಇದ್ದಾರೆ. ಇಂಥ ಸ್ವಾಮಿ ಸರ್ವ ಪದಾರ್ಥದೊಡು ತುದಿ ಮೊದಲು ತುಂಬಿಹನೆಂದು ಚಿಂತಿಸು. ಈ ಭಗವಂತನೇ ತನ್ನ ವಿಭೂತಿ ರೂಪಗಳಿಂದ ನಾನಾ ರೂಪಗಳಿಂದ ಎಲ್ಲಾ ಪದಾರ್ಥಗಳಲ್ಲಿ ಒಂದು ಪರಮಾಣು ಪ್ರದೇಶವನ್ನೂ ಬಿಡದೆ ಎಲ್ಲಾ ಕಡೆ ತುಂಬಿದ್ದಾನೆ ಅಂತ ಚಿಂತಿಸು. ಎಲ್ಲಿ? ಬಿಂಬರೂಪದಲ್ಲಿ. ಇವನೇ ಇಷ್ಟು ರೂಪಗಳಿಂದ ಇಡೀ ಜಗತ್ತನ್ನು ರಕ್ಷಣೆ ಮಾಡುತ್ತಾ ಇದ್ದಾನೆ ಎಂಬ ಎಚ್ಚರ ಮನೆಗೆ ಮನಸ್ಸಿಗೆ ಬರ್ತಾ ಬರಲಿ. ಕೊನೆಗೆ ಆ ಭಗವಂತನ ಅಂಟು ಮನಸ್ಸಲ್ಲಿ ಕೇಳ್ತಾ ಬರಬೇಕು. ಒಂದು ಕಡೆ ಪ್ರಪಂಚದ ಅಂಟು ಜಾಸ್ತಿ ಆಗ್ತಾ ಇದೆ, ನಾನಾ ರೀತಿಯಾದ ಬೇರೆ ಕಡೆ ಮನಸ್ಸು ಹೋಗ್ತಾ ಇದೆ, ಅದು ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆ ದೇವರನ್ನೇ ಬೇಡಿ ಬದುಕುವ ಬದುಕು ಬಹಳ ಚೆನ್ನಾಗಿದೆ ಅಂತ ಅದರ ಪರಿಚಯವೂ ಆಗ್ತಾ ಇದೆ. ಆದರೆ ದೇವರೇ ಬೇಕು. ಆ ದೇವರ ನೆನಪಿನಲ್ಲಿ, ದೇವರ ಚಿಂತನೆಯಲ್ಲಿ ಏನೋ ಸುಖ ಇದೆ, ಅದರ ಸುಖ ಪರಿಚಯ ಆಗಲಿಲ್ಲ, ಅವನ ಕರುಣೆಯ ಪರಿಚಯ ಆಗಲಿಲ್ಲ, ಅವನೇ ಬೇಕು ಎಂಬ ಎನ್ನ ಹಸಿವೆ ಶುರು ಆಗ್ಲಿಲ್ಲ. ಅದಾಯ್ತ, ಇನ್ಯಾರು ಬೇಕಾಗಿಲ್ಲ. ಅವನು ಅವನೇ ಬೇಕು ಎಂಬ ಹಸಿವೆ ಹೊಟ್ಟೆಯಲ್ಲಿ ಭೀಕರವಾಗಿ ಎದ್ದಿತ. ಇನ್ನು ಯಾರ ಮುಖ ನೋಡ್ಲಿಕ್ಕೂ ನಮಗೆ ಬೇಡ 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 ಅಂತಾನೆ ಓಡತಾ ಇರ್ತೀವಿ, ಏಕಾಂತವಾಗಿ ಓಡಿ ಹೋಗ್ತಾ ಇರ್ತೀವಿ. ಅಂತ ಅದ್ಭುತವಾದ ಮೂರ್ತಿ, ಅದನ್ನ ಕೊಡುವ ಮೂರ್ತಿಯೇ ಬಿಂಬ. ಒಟ್ಟಾರೆ ನಮ್ಮ ಬಿಂಬಮೂರ್ತಿಯೇ ಅನೇಕ ರೂಪಗಳಿಂದ ಎಲ್ಲ ಕಡೆ ತುಂಬಿದ್ದಾನೆ ಅಂದ್ರೆ ಏನಪ್ಪ ಅದರಿಂದ ಬಂದದ್ದು ಇರಲಿ. ಅಂದ್ರೆ ಎಲ್ಲಾ ಪದಾರ್ಥದಲ್ಲಿ ಇವನೇ ತುಂಬಿದ್ದಾನೆ. ಆ ಪದಾರ್ಥಗಳ ಸ್ವೀಕಾರ, ಆ ಪದಾರ್ಥಗಳ ನೋಟ, ಈ ಎಲ್ಲಾದರಲ್ಲೂ ಕೂಡ ಅವನ ರೂಪಗಳ ಚಿಂತನೆ ಬರಬೇಕು. ಹೌದಾ? ತಿನ್ನೋ ಕಾಲಕ್ಕೂ, ಕುಡಿಯೋ ಕಾಲಕ್ಕೂ, ಏನು ನೋಡೋ ಕಾಲಕ್ಕೂ, ಎಲ್ಲಾ ಕಾಲಕ್ಕೂ ಅವನ ರೂಪದ ಸ್ಮರಣೆ ಬರಬೇಕು. ನನ್ನ ಬಿಂಬಮೂರ್ತಿಯೇ ಎಲ್ಲಾ ಕಡೆ ಅನೇಕ ರೂಪಗಳು ಧಾರಣೆ ಮಾಡಿಕೊಂಡಿದ್ದಾನೆ ಎಂಬ ಚಿಂತನೆ. ಆ ಚಿಂತನೆಯಲ್ಲಿ ಒಳ ಚಿಂತನೆ ಏನದು ಅಂದರೆ, ಇವನ ರೂಪದ ನೆನಪು ಬಂದ್ರೆ ಸಾಕು ನನಗೆ, ಒಂದೊಂದು ಸಲ ಆ ಅಲ್ಲಲ್ಲಿ 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 ಇವನ ನೆನಪು ಬರ್ತಾ ಇದ್ದರೆ ಅವನೇ ಬೇಕೆಂಬ ಹಸಿವೆಗೆ ಅಡ್ಡಾದ ರೋಗ, ಅಜೀರ್ಣ ರೋಗ, ಪಾಪ ಕೂತ್ಕೊಂಡಿದೆ. ಆ ರೂಪಗಳ ನೆನಪೇ ಆ ಅಜೀರ್ಣ ರೋಗವನ್ನ ಕತ್ತರಿಸಿ ಅವನೇ ಬೇಕು, ಅವನೇ ಸಾಕು, ಇನ್ನೇನು ಬೇಡ ಎಂಬ ಅದ್ಭುತವಾದ ಜಠರಾಗ್ನಿಯನ್ನು ಕೊಡತಕ್ಕಂತಹ ರೂಪ ಈ ನೆನಪು. ಆ ರೂಪದ ನೆನಪೇ ಇಂಥ ಅದ್ಭುತ ಫಲ ಕೊಡುತ್ತೆ ಅಂತ ತಿಳ್ಕೊಂಡು ಏನ್ ಹೇಳಿದೆ, ಅವನ ಎಲ್ಲಾ ಕಡೆ ತುಂಬಿದ ರೂಪ, ಆ ರೂಪದ ನೆನಪು, ನೆನಪು ಕೊಡೋ ಫಲ ಅವನೇ ಬೇಕೆಂಬ ಬುದ್ಧಿ, ಅವನೇ ಬೇಕು, ಇನ್ನೇನು ಬೇಡ, ಅವನೇ ಸಾಕು ಎಂಬ ಬುದ್ಧಿ. ಈ ಬುದ್ಧಿಯನ್ನ ಕೊಡುವುದೇ ದೇವರ ನೆನಪು. ದೇವರ ನೆನಪು ಬರಬೇಕೆಲ್ಲ ಕಡೆ. ಹಾಲಲ್ಲಿ 300/54 ನೆನೆಸಿಕೊಂಡೇ ಕುಡಿದ್ರಪ್ಪ, ಹೌದಾ ಕುಡಿತಾ ಇದ್ದೀರಾ, ಅಷ್ಟು ಬಂದಿದೆ. ಆದರೆ ಆ ನೆನಪು ಏನು ಮಾಡುತ್ತೆ ಎಂಬುದು ತಿಳ್ಕೊಂಡು ಮಾಡ್ತಾ ಇದ್ದೀರಾ, ಅದು ಬರ್ತಾ ಇಲ್ಲ. ಹಾಲಲ್ಲಿ ಭಗವದ್ ರೂಪ ನೆನೆಸಿ ಹಾಲು ಕೊಡದಾಗ ಆ ಹಾಲಿನಲ್ಲಿರುವ ಭಗವದ್ ರೂಪದ ನೆನಪು ಬರ್ತಾ ಇದೆಯಲ್ಲ, ಅದು ಏನ್ ಪ್ರಾಫಿಟ್ ಕೊಡತ್ತೆ? ಅದ್ ತಿಳ್ಕೊಂಡು ನೆನೆಸ್ತಾ ಇದ್ದೀರಾ? ಇಲ್ಲ, ಅದು ಹೋಯ್ತು ಅಂದ್ರೆ ಹೋಗಿಲ್ಲ, ಬರ್ತಾ ಇದೆ, ಇಷ್ಟುವರೆಗೆ ಬಂದು ಅರ್ಧ ಹಾದಿ ಬಂದಿದೆ, ಇನ್ನು ಚೂರು ಬಂದ್ರೆ ಆಯ್ತಲ್ಲ, ಅದೇ ಹೇಳ್ತಾ ಇದೆ. ಊಟ ಮಾಡೋ ಕಾಲಕ್ಕೆ ನೆನೆಸ್ತಾ ಇದ್ದೀರಾ, ವಾಸುದೇವನ ಅನ್ನದೊಳು ಎಲ್ಲ ಆ ಕಡೆ ಚಿಂತನೆ ಮಾಡ್ತಾ ಇದ್ದೀರಾ, ಅಷ್ಟೇ ಇಲ್ಲ, ವೈಶ್ವಾನರಾಗಿ ಚಿಂತನೆ ಮಾಡ್ತಾ ಇದ್ದೀರಾ, ವಿರಾಟ್ ರೂಪಿ ಚಿಂತನೆ ಮಾಡ್ತಾ ಇದ್ದೀರಾ, 14 ಪ್ರಕರಣಗಳು ಚಿಂತನೆ ಮಾಡ್ತಾ ಇದ್ದೀರಾ, ಎಲ್ಲಾ ಕಡೆ ಏನ್ ಮಾಡ್ತಾ ಇದ್ದೀರಾ, ಭಗವಂತ ರೂಪ ಸ್ಮರಣೆ ಬರ್ತಾ ಇದೆ. ಹೌದಾ? ತೃಪ್ತಿ ಬಂದಿದೆ ಎಲ್ಲಾ ಕಡೆ, ಆಯಾ ಪದಾರ್ಥಗಳಲ್ಲಿ ಭಗವದ್ ರೂಪ, ಮಾಡಿದ ಕೆಲಸಗಳಲ್ಲಿ ಭಗವದ್ ರೂಪ, ಮಾತುಗಳಲ್ಲಿ ಭಗವದ್ ರೂಪ, ಎಲ್ಲಾ ಕಡೆ ಭಗವದ್ ರೂಪದ ನೆನಪು ಬರ್ತಾ ಇದೆ. ಆ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಬಂದಿದೆ. ಆದರೆ ಈ ನೆನಪು ಬರ್ತಾ ಇದೆಯಲ್ಲ ಇಷ್ಟು ಸಲ ಬೆಳಿಗ್ಗೆಯಿಂದ ರಾತ್ರಿವರೆಗೆ, ಈ ನೆನಪು ನನಗೇನು ಕೊಡುತ್ತೆ? ಪ್ರಾಫಿಟ್ ಏನು? ಕ್ಲಿಯರ್ ಕ್ಲಾರಿಟಿ ಬಂತ? ಇನ್ನ ಬರಲಿಲ್ಲ. ಆ ತೆಳಕೊಂಡು ಅದು ತಲೆಯಲ್ಲಿಟ್ಟ ಕೊಂಡು ಮತ್ತು ನೆನೆಸೋದೇ ಹೇಗೋ ನೆನೆಸ್ತಾ ಇದ್ದೀರಾ. ಪ್ರತಿಯೊಂದು ಸಲ ಇದು ಕೊಡು ಅಂತ ದೇವರನ್ನ ನೆನೆಯಿರಿ. ಏನು ಕೊಡಬೇಕು? ಆ ನೆನಪು ಏನು ಕೊಡುತ್ತೆ ನಮಗೆ? ಕ್ಲಿಯರ್, ಕೊನೆಗೆ ಬೆಣ್ಣೆ, ಇನ್ನು ತುಪ್ಪ, ಲಾಸ್ಟ್ ತುಪ್ಪ, ಇನ್ನು ತುಪ್ಪ ಕಾಸರೆ ಮತ್ತೆ ತುಪ್ಪವೇ, ಇನ್ನೇನಿಲ್ಲ ಲಾಸ್ಟ್. ಅದೇ ತರ ಅವನು ಏನು ಕೊಡುತ್ತಾನೆ ಲಾಸ್ಟ್ ನಮಗೆ? ಆ ಸ್ಮರಣೆಯಿಂದ ಏನು ಬರುತ್ತೆ ಮ್ಯಾಕ್ಸಿಮಮ್ ನಮ್ ಬರೋದು ಅಂದ್ರೆ, ನೀನೇ ಬೇಕೆಂಬ ಹಸಿವೆ, ನಿನ್ನ ನೆನಪಿನಲ್ಲಿ ಸುಖ, ನಿನ್ನ ನೆನಪಿನಲ್ಲಿ ಸುಖ, ನೀನೇ ಬೇಕು, ಇನ್ಯಾವುದು ಬೇಡ, ನೀನೇ ಸಾಕೆಂಬ ಹಸಿವೆ, ಇದು ಕೊಡುತ್ತಯ್ಯ ಈತನ ನೆನಪು. ಒಂದೊಂದು ಸಲ ನೆನೆದಾಗೆಲ್ಲ ಆ ರೂಪ ಈ ಪ್ರಾಫಿಟ್ ಕೊಡುತ್ತೆ. ಅದ್ ಪಡ್ಕೊಂಡವರೇ ರಾಯರು, ರಘುತ್ತಮರು, ಎಲ್ಲಾ ಮಹಾನುಭಾವರು. ಮತ್ತೆ ನನಗೂ ಅದು ಬೇಕು, ಮಿಕ್ಕದ್ದು ಸಾಕು, ಅದೇ ಕೊಡು, ಅದೇ ಹಾಲು ಕೊಡದಾಗ ದೇವರ ಸ್ಮರಣೆ ಬಂತು. ಬರ್ತಾ ಸ್ವಾಮಿ, ನಿನ್ನ ನೆನಪಿನಿಂದ ಏನೋ ಕೊಡ್ತಿ ಅಂತಲ್ಲ, ಇದು ಕೊಡು, ಇದೇ ಕೊಡ್ತಿ ಅಂತ. ಏನು ಕೊಡ್ತೀಯ? ನೀನೇ ಬೇಕೆಂಬ ಹಂಬಲ ಕೊಡು, ನೀನೇ ಬೇಕೆಂಬ ಅರಟು. ಹಸಿವೆ ಆಗ್ತಾ ಇರ್ತಾರೆ ಒಂದೊಂದ್ಸಲ, ಏನು ಹೊಟ್ಟೆ ಕರಳು ಕಿತ್ತೋಗ್ತಾ ಇರುತ್ತೆ, ಏನೊಂದ್ ಚೂರು ಬಿದ್ರೆ ಸಾಕು ಅಂತ ಹೇಳಿ ಮನೆಯೆಲ್ಲಾ ಓಡಾಡಿ ತಿರುಗಾಡಿ ಎಲ್ಲಾ ತೆಗೆದು ಬೆಡ್ ತಪ್ಪಿಗಳೆಲ್ಲ ತೆಗೆದು ನೋಡ್ತಾ ಇರ್ತಾರೆ, ಏನು ಇರಲ್ಲ. ಅವಾಗ ಏನೋ ಒಂದು ಚೂರು ಕೊಟ್ರೆ ವಾ ಅಂತ ದೇವರು ಕಾಣಿಸ್ತಾರೆ. ಅಂಥ ಹಸಿವೆ ಆಗ್ಬೇಕು ದೇವರ ಮೇಲೆ, ಅವನೇ ಬೇಕು ಅವನೇ ಬೇಕು ಅವನೇ ಬೇಕು ಅಂತ. ಆ ಚೂರು ದೇವರು ಕೊಟ್ಟು ಕೂಡಲೇ ಆನಂದ ಖುಷಿ ಕುಪ್ಪಡಿಸಿಬಿಡ್ತಾ ಇರ್ತೀವಿ. ಆ ಅದ್ಭುತವಾದ ಹಸಿವೆ ಕೊಡೋನು ಅವನೇ, ಹೌದಾ? ಅವನೇ ಕೊಡಬೇಕು. ಅವನೇ ಹೇಗ್ ಕೊಡ್ತಾನೆ ಅಂದ್ರೆ ಅವನ ರೂಪದ ನೆನಪಿನಿಂದ ಕೊಡ್ತಾನೆ. ಹಾಗಾದ್ರೆ ಬೆಳಿಗ್ಗೆನಿಂದ ರಾತ್ರಿ ಪರ್ಯಂತ ಏನೇನು ದೇವರ ಸ್ಮರಣೆ ಮಾಡ್ತಾ ಇದ್ದೀನಿ ಅದೆಲ್ಲ ಇದನ್ನೇ ಕೊಡುತ್ತೆ, ಬೇರೆ ಕಡೆ ಒಟ್ಟು ಆಗ್ಬಾರ್ದು ಅಲ್ವಾ. ನೀನೇ ಬೇರೆ ಕಡೆ ನನ್ನ ಮನಸ್ಸನ್ನ ಕರೆದುಕೊಂಡು ಹೋಗದೆ ನೀನೇ ಬೇಕೆಂಬ ಹಸಿವೆಯನ್ನ ಕೊಡಯ್ಯ. ಅದೇ ಈ ರೂಪದ ನೆನಪು ಅದೇ ಕೊಡುತ್ತೆ ನನಗೆ, ಶಾಸ್ತ್ರ ಹೇಳ್ತಾ ಇದೆ. ಅದ ಕಾರಣ ಅದನ್ನೇ ಕೊಡುವಂತ ದೇವರಲ್ಲಿ ವಿಶೇಷ ಪ್ರಾರ್ಥನೆ ಮಾಡುತ್ತಾ ಅವನ ರೂಪಗಳು ನೆನೆಸಿಬಿಡಿ. ಒಟ್ಟಾರೆ ಇವಾಗ ಏನಾಯ್ತು, ಚೂರು ಮಾಡಿಫಿಕೇಶನ್ ಏನಾಯ್ತು, ದೇವರ ನೆನಪು ಬರ್ತಾ ಇದೆ, ಆಯಾ ಕರ್ಮಗಳಲ್ಲಿ ಚೂರು 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 ಬರ್ತಾ ಇದೆ, ಬೆಳಗ್ಗಿಂದ ರಾತ್ರಿ ಪರ್ಯಂತ ಆದಷ್ಟು ಬರ್ತಾ ಇದೆ, ಹೌದಾ? ಹಿಂದಿನ ಲೈಫ್ ಸ್ಟೈಲ್ಗೂ ಇವಾಗೂ ಬಹಳ ವ್ಯತ್ಯಾಸ ಇದೆ, ಹೌದಾ? ತೃಪ್ತಿ ಇದೆ, ಚೆನ್ನಾಗಿದೆ, ಏನೋ ಕಳ್ಕೊಂಡಂಗಿತ್ತು ಹೋಗ ಹಿಂದೆಲ್ಲ, ಏನು ಮಾಡ್ತಾ ಇದ್ರು ಏನೋ ಲಿಂಕ್ ಸಿಗ್ತಾ ಇದ್ದಿಲ್ಲ, ಇವಾಗ ಲಿಂಕ್ ಸಿಕ್ಕಿದೆ, ಅವನ್ ತಗೊಂತಾ ಇದ್ದಾನೆ ಎಂಬುದು ಸಿಕ್ಕಿದೆ, ಮನಸ್ಸಿಗೆ ಬರ್ತಾ ಇದೆ. ಈಗ ಪ್ರಧಾನ ಬೇಕಾಗಿದ್ದೇನು, ಇಷ್ಟೆಲ್ಲ ಮಾಡಿ ಡೈವರ್ಟ್ ಮಾಡಿಬಿಡ್ತಾನೆ ಕನಿಗೆ. ಏನ್ ಮಾಡ್ತಾನೆ, ಪ್ರಮೋಷನ್ ಬೇಕು ಅದ್ ಬೇಕು ಇದ್ ಬೇಕು ಅಂತ ಡೈವರ್ಟ್ ಮಾಡ್ತಾನೆ. ಅದಕ್ಕೆ ನಿನ್ನ ರೂಪದ ನೆನಪು, ನಿನ್ನ ಅಪರೂಪದ ನೀನೇ ಬೇಕೆಂಬ ಹಂಬಲವನ್ನ ಹುಟ್ಟಿಸತ್ತಯ್ಯ, ಅದು ಕೊಡು ನನಗೆ ಅಂತ ಅದನ್ನ ತಲೆಯಲ್ಲಿ ಇಟ್ಟುಕೊಂಡು ನೆನೆಸರಿ. ಇವತ್ತಿಂದ ಏನೇನು ನೆನಪಿದೆ ಅದಕ್ಕೆ ಕಾರಣ ಆಗಲಿ ಅಂತ ಹೇಳಿದರೆ ಅವಾಗ ಏನು ಮಾಡುತ್ತಾನೆ, ಎಲ್ಲ ಹಾಗಂತ ಹೇಳಿದ್ರೆ ಏನು ಕೊಡದೆ ಹೋಗಲ್ಲ, ಧಾನ್ಯ ಬಂದಾಗ ಜೊಳ್ಳು ಬಂದೇ ಬರಬೇಕಲ್ಲ, ಎಲ್ಲ ಬಿಸಾಡುತ್ತಾನೆ. ನಮ್ ಬೇಕಾಗಿದ್ದರೆ ನಾವು ಕೇಳದಿದ್ರು ಕೊಟ್ಟೆ ಕೊಡ್ತಾನಂತ ಇದೊಂದು ಕೊಡ್ತಾ ಇಲ್ಲ, ಅದನ್ನ ಕೇಳಿಕೋಬೇಕು. ಅದನ್ನೇ ಹೇಳಿದ್ರು ಏನಂತ, ಬಿಂಬರೂಪದಲ್ಲಿ ಚಿಂತಿಸು ಅಂದ್ರೆ ಇವನೇ ನನ್ನ ಬಿಂಬಮೂರ್ತಿಯೇ, ಸರ್ವತ್ರ ಎಲ್ಲಾ ಕಡೆ ಇದ್ದು ಅವನ ನೆನಪನ್ನು ಅವನೇ ಕೊಡತಾ, ಆ ನೆನಪು ಕೊಡೋದರ ಮೂಲಕ ಅವನೇ ಬೇಕೆಂಬ ಹಂಬಲ ಹುಟ್ಟಿಸಿ ಅವನೇ ನಮಗೆ ಸಿಕ್ಕು ಆನಂದ ಕೊಡತಾನೆ, ಅದಕ್ಕಾಗಿ ಅವನ ನೆನಪು ಕೊಡತಾ ಇದ್ದಾನೆ ಎಂದು ಚಿಂತಿಸು ಬಿಂಬರೂಪದಲ್ಲಿ ಅಂತ ಹೇಳ್ತಾರೆ. ನಂತರ ಕನ್ನಡಿಯ ಕೈಬಿಡಿದು ನೋಡಲು ತನ್ನಿರವು ಸವ್ಯಾಪ ಸವ್ಯದಿ ಕಣ್ಣಿಗೊಪ್ಪುವ ತೆರದಿ ಅನಿರುದ್ಧನಿಗೆ ಈ ಜಗವು ಭಿನ್ನ ಭಿನ್ನವೇ ತೋರುತ್ತಿಪ್ಪುದು ಜನ್ಯವಾದುದರಿಂದ ಪ್ರತಿಬಿಂಬ ಅನ್ನಮಯಗೆ ಆನೆಂದು ಅರಿದು ಪೂಜಿಸಲು ಕೈಗೊಂಬ. ಒಳ್ಳೆ ಎರಡನೇ ಚಿಂತನೆ ಕೊಡ್ತಾ ಇದ್ದಾರೆ. ಏನದು? ಕನ್ನಡಿಯ ಕೈ ಹಿಡಿದು ನೋಡಲು, ಕನ್ನಡಿಯನ್ನ ಕೈಯಲ್ಲಿ ಹಿಡ್ಕೊಂಡು ಮುಖ ಅಲಂಕಾರ ನೋಡ್ತಾ ಇದ್ರೆ ತನ್ನಿರವು ಸವ್ಯಾಪ ಸವ್ಯದಿ, ತನ್ನ ಮುಖ ಅಲ್ಲಿ ಚೂರು ಬದಲಾಗಿರುತ್ತೆ, ಎಡಬಲಕ್ಕೆ ಬಡಯಲಕ್ಕೆ. ಯದ್ಯಪಿ ಇದೇ ಕಾಣ್ತಾ ಇರೋದು, ಇದರ ತರನೇ ಇರುತ್ತೆ, ಅದು ಹೇಗಿದೆ, ಡಿಫರೆನ್ಸ್ ಇದೆ ಭಿನ್ನ. ಹಾಗೆ ಸವ್ಯಾಪ ಸವ್ಯದಿ ಕಣ್ಣಿಗೊಪ್ಪುವ ತೆರದಿ ಅನಿರುದ್ಧನಿಗೆ ಈ ಜಗವು ದೇವರು ಬಿಂಬ, ನಾವೆಲ್ಲ ಪ್ರತಿಬಿಂಬರು, ಜಗತ್ತೆಲ್ಲ ಹೇಗಿದೆ ಭಿನ್ನ ಭಿನ್ನವೇ ತೋರುತ್ತಿಪ್ಪುದು. ಒಂದು ಮಾತ್ರ, ಎಲ್ಲ ಭಿನ್ನ 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 ಭಿನ್ನವಾಗಿ ಕಾಣಿಸ್ತಾ ಇದೆ. ಅರ್ಥ, ಒಬ್ಬರೇ ವ್ಯಕ್ತಿ 20 ಕನ್ನಡಿ ಇಟ್ಟಾಗ 20 ಕನ್ನಡಿಯಲ್ಲಿ ಕಾಣಿಸುವಂತಹ ಎಲ್ಲಾ ಪ್ರತಿಬಿಂಬಗಳು ಭಿನ್ನ 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 ಭಿನ್ನವಾಗಿರುತ್ತೆ. ಇದು ಅದಲ್ಲ ಇದಲ್ಲ, ಯಾಕೆ ಇದು ಅದೇ ಆಗಿದ್ರೆ ಅಲ್ಲಿ ಯಾವ್ದು ಇರಲ್ಲ, ಇದು ಬೇರೆ ಅದು ಬೇರೆ ಅದು ಬೇರೆ ಅದು ಬೇರೆ ಎಲ್ಲ ಕಾಣಿಸ್ತಾ ಇದೆ, ಭಿನ್ನ ಭಿನ್ನವೇ ತೋರುತ್ತಿಪ್ಪುದು. ಯಾಕಪ್ಪ ಕಾರಣ, ಭಿನ್ನ ಯಾಕೆ ಕಾಣಿಸ್ತಾ ಇದೆ, ಜನ್ಯವಾದುದರಿಂದ. ಇದು ಹುಟ್ಟಿದೆ. ಇದಕ್ಕೆ ಅವನಿಗೆ ಹುಟ್ಟಿಲ್ಲ, ಹುಟ್ಟಿಲ್ಲದವ ಬಿಂಬ, ಹುಟ್ಟಿರೋದು ಪ್ರತಿಬಿಂಬ. ನಾವು ಬಿಂಬ, ಕನ್ನಡಿ ಇದ್ದಿಲ್ಲ, ನಾವಿದ್ದೇವೆ. ಕನ್ನಡಿಯ ಮುಂದೆ ಬಂದಾಗ ಪ್ರತಿಬಿಂಬ ಬಂತು, ಅಂದ್ರೆ ಕನ್ನಡಿಯಲ್ಲಿ ಪ್ರತಿಬಿಂಬ ಬಂತು, ಜನ್ಯ ಆಯಿತು. ಅದಕ್ಕೆ ನಾವು ದೇವರಿಂದ ಜನ್ಯ ಆದವರು. ಜನ್ಯ ಅಂದ್ರೆ ಸ್ವರೂಪತಃ ಅಂತಲ್ಲ, ಶರೀರತಃ, ಶರೀರದಿಂದ ಜನ್ಯ. ಅಥವಾ ಜನ್ಯ ಅಂದ್ರೆ ಏನರ್ಥ ಹೇಳಿದರೆ, ವಿಜಯದಾಸರು ಹೇಳ್ತಾರೆ, ಅನಾದಿಯಲ್ಲಿಂದ ಎನ್ನ ತನು ಮನ ಕರಣಗಳು ಇಲ್ಲದಾಗಿ ಇವೆ. ಇವೆ ಇದ್ರೂ ಉಪಯೋಗವಿಲ್ಲ, ಬಿದ್ದಿವೆ. ಯಾವನಿಂದ ಎಲ್ಲ ಚೆನ್ನಾಗಿ ಆಕ್ಟಿವೇಟ್ ಆಗಿ ನನಗೆ ಉಪಯೋಗ ಆಗುತ್ತೋ ಅವಾಗ ನಾನು ಅವನಿಂದ ಪಡ್ಕೊಂಡದ್ದಾಗಿತ್ತೆಲ್ಲ. ಆ ರೀತಿ ಜನ್ಯ ಅಂದ್ರೆ ಅವನ ಅನುಗ್ರಹದಿಂದ ಪಡೆದದ್ದು ಎಂಬ ಅರ್ಥದಲ್ಲಿ ಜನ್ಯ. ಇನ್ನೊಂದು ಸ್ವರೂಪ ದೇಹಕ್ಕೆ ಹುಟ್ಟಿಲ್ಲ, ಮಿಕ್ಕದೆಲ್ಲ ಅವನಿಂದ ಜನ್ಯ. ಪ್ರತಿಬಿಂಬ ಅನ್ನ ಮಜಗೆ ಭಗವಂತನಿಗೆ ನಾನೇ ಪ್ರತಿಬಿಂಬ ಅಂತ ತಿಳಿದು, ಯಾರಿಗೆ ಅನ್ನಮಯಗೆ, ಅನ್ನಮಯನಾಗಿರತಕ್ಕಂತಹ ಭಗವಂತನಿಗೆ ಪೂಜಿಸಲು ಕೈಗೊಂಬ. ಭಗವಂತನನ್ನ ವಿಶೇಷವಾಗಿ ಪೂಜಾ ಮಾಡಿದರೆ, ಇವನು ನನ್ನ ಬಿಂಬ ಬಿಂಬ ಅಂತ ಪೂಜನ ಮಾಡಿದರೆ ಭಗವಂತ ತಾನು ಸ್ವೀಕಾರ ಮಾಡಿ ಅನುಗ್ರಹ ಮಾಡುತ್ತಾನೆ. ಇಲ್ಲಿ ಹೇಳ್ತಾರೆ ಅನ್ನಮಯ ಅಂದ್ರೆ, ಅನ್ನಮಯ ಅಂದ್ರೆ ಅನ್ನದ ವಿಕಾರ, ಅನ್ನಮಯ ಅಂತ ಹೇಳಿ. ಅನ್ನ ಅಂದ್ರೆ ಯಾವುದು ಅಂದ್ರೆ ಭಗವಂತ. ಭಗವಂತ ಅನ್ನ ಅಂತ ಯಾಕೆ ಕರೆಸಿಕೊಂಡಿದ್ದಾನೆ ಅಂದ್ರೆ, ಜೀವರಿಗೆ ಬೇಕಾದ ಸುಖ ಕೊಟ್ಟು ಪೋಷಣೆ ಮಾಡುತ್ತಾನೆ, ಆದ್ದರಿಂದ ಜೀವರಿಗೆ ಅನ್ನ. ಶರೀರಕ್ಕೆ ಬೇಕಾದ ಶಕ್ತಿಯನ್ನ ಹೊರಗಿನ ಪದಾರ್ಥ ಕೊಟ್ಟು ಅದರ ಮೂಲಕ ಪೋಷಣೆ ಮಾಡುತ್ತಾನೆ. ಆದ್ದರಿಂದ ಅನ್ನದೊಳಗಿತ್ತು ಪೋಷಣೆ ಮಾಡುವವನಾದ್ದರಿಂದ ಇವನಿಗೆ ಅನ್ನ ಅಂತ ಹೆಸರು. ಆದ್ದರಿಂದ ಅನ್ನಮಯನಾದ ಭಗವಂತನಿಗೆ ಆನು ಪ್ರತಿಬಿಂಬ ಎಂದರಿದು ಎಂದು ಪೂಜಿಸಲು ಕೈಗೊಂಬ ಅಂತ ಹೇಳಲಿಲ್ಲ, ಅರಿದು ಪೂಜಿಸಲು ಕೈಗೊಂಬ. ಚೆನ್ನಾಗಿ ಅನುಭವಕ್ಕೆ ತರಬೇಕಂತೆ, ಏನ್ ಅನುಭವಕ್ಕೆ ತರೋದು ಅಂತ ಮತ್ತು ಪ್ರಶ್ನೆ ಅಲ್ಲ. ಏನದು ಅಂದ್ರೆ ಜೀವನದಲ್ಲಿ ಏನೇನೋ ಏನೇನೋ ಸಂಕಲ್ಪಗಳು ಮಾಡ್ತಾ ಇರುತ್ತೆ, ಒಂದೂ ನಡೆಯಲ್ಲ. ಪ್ರತಿಬಿಂಬ ಶಬ್ದಕ್ಕೆ ಅರ್ಥ ಏನು? ಅವನ ಅಧೀನ. ಯಾಕೆ ದೇವರು ಹೀಗೆ ಮಾಡ್ತಾನೆ, ನಮಗೇನೋ ಸಂಕಲ್ಪ ಕೊಡ್ತಾನೆ, ನಮ್ಗೆ ಬೇಡದೆಲ್ಲ ಆಲೋಚನೆ ಕೊಡ್ತಾನೆ, ಹೌದಾ, ಕೊಟ್ಟು ಆಗತ್ತೇನೋ ಅಂತ ಆಸೆ ಕೊಡ್ತಾನೆ, ಕೊನೆಗೆಲ್ಲ ಮುರಿದು ಬಿಡ್ತಾನೆ, ಹೌದಲ್ಲ. ಇದೇ ದೇವರ ಮೇಲೆ ಕಂಪ್ಲೇಂಟ್. ದೇವ ಅಂದ, ನನ್ನ ಅಧೀನ ಅಂತ ಗೊತ್ತಾಗೋದು ಹೇಗೆ ನಿಮ್ಗೆ? ಅಧೀನ ಅಂತ ಗೊತ್ತಾಗೋದು ಹೇಗೆ? ಎಲ್ಲ ನೀವೊಂದುಕೊಂಡ ಪ್ರಕಾರನೇ ಆಗ್ತಾ ಇದ್ರೆ ಅಯ್ಯೋ ನಾನಂದುಕೊಂಡದಕ್ಕೆ ಆಯ್ತು ಅಂತ ಕೆಲವರು ಇರ್ತಾರೆ. ಯಾರೋ ಏನಂತಾರೆ, ನೀ ಅಂದದಕ್ಕೆ ಹೀಗಾಯ್ತು ಅಂತ ಅವ್ರು ಪಾಪ ಹೇಳ್ತಾರೆ. ಹಾಗೆ ಹೋಗ್ಬೇಡ್ರಿ, ಬಿದ್ದು ಹೋಗ್ತೀರಾ ಅಂತ ಬಿದ್ರು ಅವರು, ನೀವು ಹೇಳಿದಕ್ಕೆ ಬಿದ್ರು. ಇದೇ ಹೇಳ್ತಾರೆ ಸಂಭ್ರಮರಾಗಿ, ನೀವು ಹೇಳ್ಬೇಡ್ರಿ ಹಾಗೆಲ್ಲ, ನೀವು ಹೇಳಿದಕ್ಕೆ ಬೀಳ್ತಾರೆ. ಅವ್ರು ಹೇಳಿದಕ್ಕಲ್ಲ, ಅವ್ರು ಬೀಳೋ ಹಣೆವಾರ ಇರ್ತಾರೆ ಬಿದ್ದಿರೋದು ಅಷ್ಟೇ. ಆದ್ದರಿಂದ ನಮಗೆ ಆ ಅನುಭವ ಕೊಡ್ಲಿಕ್ಕಾಗಿ ಭಗವಂತ ಏನ್ ಮಾಡ್ತಾ ಇರ್ತಾನೆ, ನಮಗೆ ವಿರುದ್ಧವಾದ ವಾತಾವರಣ, ನಮ್ಮ ಮಾತು ಕೇಳದೆ ಇರುವವರನ್ನೇ ನಮ್ ಕಟ್ಟಿ ಎಲ್ಲ ಮಾಡಿ ಮಾಡ್ತಾ ಇರ್ತಾರೆ, ಹೌದಾ, ಎಲ್ಲ ಆ ರೀತಿ ಮಾಡ್ತಾರೆ. ಅಲ್ಲಿ ನೋಡಿದಾಗೆಲ್ಲ ಓಹೋ, ನಾನೇ ಸ್ವತಂತ್ರನಾಗಿದ್ರೆ ಹೀಗಿರ್ತಾ ಇದ್ದಿಲ್ಲ, ನಾ ಸ್ವತಂತ್ರನಲ್ಲ ಆದ್ರಿಂದ ಈ ತರ ಪರಿಸ್ಥಿತಿ ಬಂತು ಅಂತ ಅವಾಗವಾಗಾದ್ರೂ ನೆನಪು ಬರಲಿ ಅಂತ ದೇವರು ಅದೆಲ್ಲ ಮಾಡ್ತಾ ಇರ್ತಾರೆ. ಅದಕ್ಕೆ ಭಗವಂತನಿಗೆ ನಾವು ಪ್ರತಿಬಿಂಬ ಅಂತ ಚಿಂತನೆ ಮಾಡಬೇಕು ಅಂದ್ರೆ, ಕ್ಷಣ ಕ್ಷಣದಲ್ಲಿ ಅವನ ಅಧೀನ ನಾನು ಎಂಬ ಎಚ್ಚರ ಬರುತ್ತೆ. ಅದು ಅವನೇ ಕೊಡ್ತಾ ಇರ್ತಾನೆ, ಕ್ಷಣ ಕ್ಷಣಕ್ಕೂ ಅವನ ಅಧೀನ ನಾನು, ಅವನ ಅಧೀನ ನಾನು ಅನ್ಬೋದು ಯಾವಾಗೂ ಕೊಡ್ತಾನೆ. ಆದರೆ ಕಷ್ಟ ಕೊಡ್ತಾನೆ, ಕಷ್ಟ ಕೊಟ್ಟಷ್ಟು ಮಾತ್ರಕ್ಕೆ ಅವನ ಅಧೀನ ಅಂಬ ನೆನಪು ಬರಲ್ಲ ನೋಡಿ. ಹುಟ್ಟಿದಾಗ್ಲಿಂದ ಎಷ್ಟು ಕಷ್ಟ ಬರಲಿಲ್ಲ, ಕಷ್ಟಗಳು ಬಂದಾಗೆಲ್ಲ ದೇವರ ಅಧೀನ ಅಂತ ನೆನಪಂತ ಬರಲಿಲ್ಲ. ಅದವನೇ ಕೊಡಬೇಕು. ಕಷ್ಟಪಟ್ಟಷ್ಟು ಮಾಡ್ಲಕ್ಕೆ ಬರಲ್ಲ, ಎಲ್ಲರಿಗೂ ಬರ್ತಾ ಇದೆ, ಕಷ್ಟನೂ ಬರಬೇಕು. ಜೊತೆಗೆ ಆ ಅಪರೂಪದ ನೆನಪು, ನಿನ್ನ ಅಧೀನವಯ್ಯ ನಾನು ಎಂಬುದು ಅನುಭವಕ್ಕೆ ಬರುತ್ತಾ ಕಷ್ಟದಿಂದ. ಅದು ಕೆಲವರಿಗೆ ಮಾತ್ರ ಕೊಡ್ತಾನೆ, ಯಾರಿಗೆ ಪಕ್ವ ಆಗಿರುತ್ತೋ ಅದು ಮಾತ್ರ ಕೊಡ್ತಾನೆ, ಮಿಕ್ಕವರಿಗೆ ಅಪ್ಪನಾಣೆ ಕೊಡೋದೇ ಇಲ್ಲ. ಕಷ್ಟ ಪಡ್ತಾ ಇರ್ತಾರಂತೆ ಹೊರತು ದೇವರ ಅಧೀನ ಎಂಬ ಚಿಂತನೆ ಬರಲ್ಲ. ಇನ್ನೇನ್ ಬರುತ್ತೆ, ನಾನೇನೋ ತಪ್ಪು ಮಾಡಿದೆ ಅದಕ್ಕೆ ಸರಿಯಾಗಿಲ್ಲ, ದೇವರ ಅಧೀನ ಎಂಬುದು ಬರೋದೇ ಇಲ್ಲ ಎಷ್ಟು ಹೇಳಿದ್ರು ನಂಬಲ್ಲವರು. ಯಾಕೆ ನಂಬಲ್ಲವರು? ಒಳಗೆ ಆತ ನಂಬಲಿಕ್ ಬಿಡ್ತಾ ಇಲ್ಲ, ನಂಬಲಿಕ್ಕೆ ಆತ ಬಿಡ್ತಾ ಇಲ್ಲ, ನಂಬಿಕೆ ಹುಟ್ಟಿಸ್ತಾ ಇಲ್ಲ. ಶತ ಪ್ರಯತ್ನ ಮಾಡಿದ್ರು ಕೂಡ ನೀವೆಲ್ಲ ಹೇಳ್ತೀರ ಹೇಳಿದಂತೆ ಇರುತ್ತೆ, ಕೊನೆಗೆ ತಲೆಯಲ್ಲಾಡ್ಸ್ಬಿಡ್ತಾರೆ. ಇಲ್ರಿ ಅದಲ್ಲ, ಅಬ್ಬ ಯಾಕ ಅದ್ರ ಹೇಳಿದ್ನ, ಗಂಟು ಹೇಳಿದ್ನಲ್ಲ ಅಂತ. ನಿಮ್ಮಿಂದ ಆ ಪ್ರಯತ್ನ ಮಾಡಿಸಿದ್ದು ಅವನೇ, ಅವರಲ್ಲಿ ಕೂಡಿಸಿ ಆ ರೀತಿ ಮಾಡಿಸಿದ್ದು ಅವನೇ. ಆದ ಕಾರಣ ಇಷ್ಟು ತಿಳ್ಕೋಬೇಕಾಗಿದ್ದೇನು, ನಾನು ಅವನಿಗೆ ಪ್ರತಿಬಿಂಬ ಅಂದ್ರೆ ಅವನ ಅಧೀನ ಸದಾ ಆಗಿದ್ದೇನೆ ಎಂಬ ಚಿಂತನೆ ಸದಾ ಬರಬೇಕು. ಹೌದು, ಅನ್ನ ಅನ್ನದ ಅನ್ನಾದ ಅಂತ. ಅನ್ನ ಅಂದ್ರೆ ಅನ್ನ ರೂಪದಲ್ಲೇ ಇರ್ತಕ್ಕಂಥವ, ಅನ್ನದ ಅಂದ್ರೆ ಅನ್ನವನ್ನು ಕೊಡುವಂಥವ, ಅನ್ನ ಅದ ಅಸ್ತಿ ಚೆನ್ನಾಗಿ ತಿಂತಾನಾದ್ದರಿಂದ ಅನ್ನಾದ. ನಾವು ತಿನ್ನುವ ಅನ್ನ ಕೊಡುವವ ಅವನೇ, ಅನ್ನದೊಳಗಿರುವವನು ಅವನೇ, ನಮ್ಮೊಳಗಿದ್ದು ಅನ್ನ ತಿನ್ನಿಸುವವನು ಅವನೇ. ಆದ್ದರಿಂದ ಅನ್ನ ಅನ್ನದ ಅನ್ನಾದ ಅಂತ ಮೂರು. ಪ್ರತಿಬಿಂಬ ಅನ್ನಮಯಗೆ ಆನು ಎಂದರಿದು ಪೂಜಿಸಲು ಕೈಗೊಂಬ. ಇಲ್ಲಿ ಒಂದು ಚಿಂತನೆ ವಿಶೇಷ ಬರ್ತಾ ಇದೆ, ಏನಿದು? ದೇವ ಅನ್ನಮಯ, ಅವನೇ ಅನ್ನದಲ್ಲಿ ವ್ಯಾಪಿಸಿ ನಿಂತು ಪೋಷಣೆ ಮಾಡತಕ್ಕಂಥವ, ಅವನಿಗೆ ನಾನು ಪ್ರತಿಬಿಂಬ ಅಂದ್ರೆ ಆ ಲಕ್ಷಣ ನಮ್ಮಲ್ಲಿರ್ಬೇಕಲ್ಲ, ಸ್ವಲ್ಪ ಆದ್ರೆ ಇರ್ಬೇಕಲ್ಲ. ಅಂದ್ರೆ ಅರ್ಥ ಅದರೊಳಗೆ ಸೇರಿಸಿಬಿಟ್ರು, ಜ್ಞಾನ ಕೊಡತಾ ಇದ್ದೇವೆ, ಜ್ಞಾನ ಪಡ್ಕೊಂತಾ ಇದ್ದೀರಾ, ಅನ್ನ ಜೀವನಿಗೆ ಅನ್ನ ಜ್ಞಾನ, ಅನ್ನ ಬರ್ತಾ ಇದೆ, ಕೊಡುವನು ಅನ್ನಮಯ, ಅವನಿಗೆ ಪ್ರತಿಬಿಂಬ ನೀನು, ಆದ್ದರಿಂದ ನೀನು ಇನ್ನೊಬ್ಬರಿಗೆ ಅನ್ನ ಕೊಡು, ನೀನು ಅನ್ನಮಯನಾಗು ಅಂದರೆ ಜ್ಞಾನಪೂರ್ಣವಾದಂತಹ ತುತ್ತು ಇನ್ನೊಬ್ಬರಿಗೆ ಕೊಡುವಂಥವನಾಗು ಅಂತ ನಮಗೆ ದಾಸರಾಯರು ಒಳಗೆ ಅವರು ಒಂದೊಂದು ಶಬ್ದ ಎಷ್ಟೋ ಬಚ್ಚಿಟ್ಟಿರ್ತಾರೆ. ಕರೆಂಟ ಕೂತ್ಕೊಂಡು ಹುಡುಕ್ತಾ ಇದ್ರೆ ಒಂದೊಂದು ಒಂದೊಂದು ಅರ್ಥ ಬರ್ತಾ ಇರುತ್ತೆ. ಅನ್ನಮಯಗೆ ಪ್ರತಿಬಿಂಬ ಆನೆಂದರಿದು, ನೀನು ಎಲ್ಲರಿಗೂ ಜ್ಞಾನನ್ನ ಕೊಡತಕ್ಕಂಥವ, ನನ್ನ ಬಿಂಬಮೂರ್ತಿ ಅಂತ ಚಿಂತನೆ ಮಾಡಿದರೆ ನಮಗೂ ಕೂಡ ಎಲ್ಲರಿಗೂ ಜ್ಞಾನನ್ನ ಕೊಡತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡುತ್ತಾನೆ. ಅದರಿಂದ ನಮ್ಮ ಸಾಧನೆಯ ನಾಣ್ಯಕ್ಕೆ ಎರಡು ಮುಖ, ತಿಳ್ಕೊಳ್ಳೋದು ತಿಳಿಸೋದು. ನಮ್ಮಿಂದ ಯಾರು ತಿಳ್ಕೊಳ್ಳಿಕ್ಕೆ ಯೋಗ್ಯತೆ ಇರುತ್ತೋ ಒಬ್ಬರೋ ಇಬ್ಬರೋ ಅರ್ಥವೋ ಅವರಿಗೆ ತಿಳಿಸೋದು ನಮ್ಮ ಧರ್ಮ. ನಾವು ತಿಳ್ಕೋಬೇಕು, ಸಾಯೋದ್ರೊಳಗೆ ಒಬ್ಬರಿಗೆ ಚೂರು ತಿಳಿಸಿ ಹೊರಟೋಗ್ಬೇಕು, ಅವಾಗೆ ದೇವ ಅದು ಪೂರ್ಣ ಅಂತಾನೆ. ಬರೀ ನಾವು ಮಾತ್ರ ತಿಳ್ಕೊಂಡು ಸೈಲೆಂಟ್ ಆಗಿ ಸಾಧನೆ ಮಾಡಿಕೊಂಡು ಹೋದ್ರೆ ದೇವರು ಮೆಚ್ಚಲ್ಲಂತೆ. ಅದಕ್ಕೆ ಭೀಷ್ಮಾಚಾರ್ಯರು ಇಡೀ ಜೀವನ ಅಧ್ಯಯನ ಮಾಡಿದ್ರು, ಇಡೀ ಜೀವನ ಅಧ್ಯಯನ ಮಾಡಿ 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 ತುಂಬಿಕೊಂಡ್ರು, ಕೊನೆಗೆ ದೇವರು ಕೇಳ್ಕೊಂತಾರ ಅಯ್ಯ ಒಬ್ಬರಿಗೆ ಹೇಳಿಕೊಳ್ಳಿಲ್ಲ, ಒಬ್ಬ ಶಿಷ್ಯನಿಲ್ಲ, ಯಾರಿಗೂ ಹೇಳಿಕೊಳ್ಳಿಲ್ಲ ಅಂದ್ರೆ ಅವಾಗ ನೋಡಿ ಇಲ್ಲಿ ಅದ್ಭುತವಾದ ತತ್ವ. ಹೇಳಿಕೊಡೋನು ಅವನೇ, ನಾನು ಕಲ್ತದ್ದು ಇನ್ನೊಬ್ಬರಿಗೆ ಹೇಳಿಕೊಡಬೇಕಾದ್ರೆ ಶಿಷ್ಯ ಬೇಕಲ್ಲ ಅಂದ್ರೆ ಶಿಷ್ಯನ ಕರ್ಕೊಂಡು ಬರೋನು ಅವನೇ. ಈಗ ನಿಮ್ಮನ್ನೆಲ್ಲ ಕರ್ಕೊಂಡು ಬಂದದ್ದು ಅವನೇ ಅಲ್ವಾ, ನಿಮ್ಮನ್ನ ಮಾತ್ರ ಯಾಕೆ ಕರ್ಕೊಂಡು ಬಂದ? ಅವನ ಸಂಕಲ್ಪ ಇದೆ, ಇವರಿಲ್ಲಿ ಕೂಡಬೇಕು, ಇವತ್ತು ಕೇಳಬೇಕು, ಇದು ಪಡ್ಕೋಬೇಕು ಅಂತಿದ್ದರಿಂದ ಅವ ಕರ್ಕೊಂಡು ಬಂದ. ಕರ್ಕೊಂಡು ಬಂದದ್ದು ಅವನೇ, ನನ್ನನ್ನು ಕರ್ಕೊಂಡು ಬಂದದ್ದು ಅವನೇ, ನನ್ನಲ್ಲಿ ನಿಂತು ಹೇಳಿಸ್ತಾ ಇರೋದು ಅವನೇ, ನಿಮ್ಮಲ್ಲಿ ನಿಂತು ಕೇಳಿಸಿ ಅರ್ಥ ಮಾಡಿಸಿ ಮನೆಗೆ ಹೋದ ಮೇಲೆ ನಾನು ಹೇಳಿ ಹೋಗ್ತಾ ಇದ್ದೀನಪ್ಪ. ಹೇಳಿ ಹೋದ್ಮೇಲೆ ಇಲ್ಲಿಗಿಲ್ಲೇ ಬಿಟ್ಟು ಹೋಗ್ಬಾರ್ದು ಅಂತ ಏನ್ ನಿಯಮ? ಪ್ರಶಾಂತವಾಗಿ ಹೋಗ್ಬಿಟ್ಟು ಇದ್ಬಿಟ್ರೆ ಆಗ್ತಿತ್ತಲ್ಲ, ಹೋಗೋ ಕಾಲಕ್ಕೂ ಹೀಗೆ ಅಂತ ನೀವು ಮಾತಾಡ್ಕೊಂಡು ಮತ್ತೆ ಅವನೇ ಹೋಗಿ ನೋಡಿ ಅನುಷ್ಠಾನಕ್ಕಿಟ್ಟು ಮಾರನೇ ದಿವಸ ಸಂಶಯ ಕೇಳಿ ಇವೆಲ್ಲ ಅದು ಮಾಡಿಸ್ತಾ ಇರೋದು ಯಾರು ಅವನೇ ಅಲ್ವಾ. ಇನ್ನೊಬ್ಬರು ನೋಡಿದಾಗ ಏ ಬೇಡ್ರಿ ಅಂತ ಮತ್ತು ಈ ಹೆಜ್ಜೆ ಹಾಕದೆ ಹೋಗೋರು ಬಹಳ ಜನ ಇರ್ತಾರೆ. ಈ ಕ್ಲಾಸು ಬೇಡ ಏನು ಬೇಡ ಕರೆತಿಂತಾರೆ ಅಂತ ಹೇಳಿ ಆ ಬುದ್ಧಿ ನಿಮಗ್ ಕೊಡದೆ ಮತ್ತು ಇಲ್ಲಿ ಕರ್ಕೊಂಡು ಬರ್ತಾ ಇದ್ದಾನೆ ಎಂದ ಅರ್ಥ ಏನು? ಅವನೆಲ್ಲ ಅನುಗ್ರಹ ಮಾಡ್ತಾ ಇರೋದು. ಓಟ್ ಯಾರಿಗೆ ಹಾಕ್ಬೇಕು? ಅವನಿಗೆ ಹಾಕ್ಬೇಕಲ್ಲ. ತತ್ವಾಭಿಮಾನಿಗಳಿಂದ ಕೂಡಿಕೊಂಡು ನಮ್ಮಲ್ಲಿ ನಿಂತು ಪ್ರೇರಣೆ ಮಾಡಿ ಇಷ್ಟು ಮಾಡಿ ನಿಮ್ಮಿಂದ ಸಾಧನೆ ಮಾಡಿಸ್ತಾ ಇದ್ದಾನಲ್ಲ ಅಂದ್ರೆ ಈ ಸಾಧನೆ ಏನದು? ಜೀವನಿಗೆ ಅನ್ನ ಕೊಡೋರು ಯಾರು? ಅವ ಅನ್ನಮಯ ಅಂತ ಕರೆದು ಅದಕ್ಕೆ ಪ್ರತಿ ಅನ್ನಮಯನಾದ ಭಗವಂತನಿಗೆ ಪ್ರತಿಬಿಂಬ ನಾನು. ಅವ ಏನು ಕೊಟ್ಟರೆ ಸ್ವೀಕಾರ ಮಾಡುವವ, ಅವ ಕೊಡಿಸಿದರೆ ಕೊಡುವವ ನಾನು. ಎಲ್ಲಾ ಕಡೆ ಇರುವವನು, ಎಲ್ಲಾ ಕಡೆ ಇದ್ದೇ ಇದ್ದಾನೆ. ಅನ್ನ ಶಬ್ದಕ್ಕೆ ಉಪಜೀವಕನಾಗಿದ್ದವ ಅಂದ್ರೆ ಎಲ್ಲರೂ ಕೂಡ ಸಹಾಯ ಪೋಷಣೆ ಮಾಡುವವ ಅಂತ. ಆ ಗುಣ ಇರೋದೊಂದು ಗುಣ, ಎಲ್ಲಾ ಕಡೆ ಇರೋದೊಂದು ಗುಣ ಇದ್ರೂ ಕೂಡ ಇವಾಗೆ ಪಾಕಿಸ್ತಾನಾಗೂ ಇರ್ತಾನೆ, ಎಲ್ಲರಲ್ಲೂ ಇರ್ತಾನಲ್ಲಿ. ಆದರೆ ಅನ್ನ ಕೊಡಲ್ಲ ಅವರಿಗೆ, ಯಾವ ಅನ್ನ ಕೊಡಲ್ಲ? ನಿಜವಾದ ಅನ್ನ, ಜೀವ ಬೆಳೆಯುವ ಅನ್ನ ಕೊಡಲ್ಲ ಅಲ್ಲಿ, ದೇಹ ಬೆಳೆಯುವ ಅನ್ನ ಕೊಡತಾ ಇರ್ತಾನೆ. ಆದರೆ ಇಲ್ಲಿ ಯಾವ ಶಬ್ದದಿಂದ ಅನ್ನ ಅಂತ ಕರೆದರು ಅಂದ್ರೆ ಜೀವ ಬೆಳೆಯುವ ಅನ್ನ ಕೊಡುವವ ಇಲ್ಲಿ. ಹೌದಾ? ಜ್ಞಾನ ಅನ್ನಪ್ರದ, ನಿಜವಾಗಿ ಜೀವನಿಗೆ ಬೇಕಾದ ಅನ್ನ ಜ್ಞಾನವೇ, ಶರೀರಕ್ಕೆ ಬೇಕಾದ ಅನ್ನ ಇದು. ಹೊರಗೆ ಎರಡನ್ನೂ ಕೊಡತಕ್ಕಂಥವ, ಅದರಲ್ಲಿ ಎಲ್ಲಾ ಕಡೆ ಇದ್ದು ಎಲ್ಲವನ್ನ ಕೊಡತಕ್ಕಂಥವ ಅವನೇ ಎಂಬುದನ್ನ. ಎಲ್ಲಿ ನೀವೆಲ್ಲ ಇರೋದು? ಎಲ್ಲಿ? ಭೂಲೋಕದಲ್ಲಿ. ಭೂಲೋಕದ ನಿಯಾಮಕ ರೂಪ ಯಾವುದು? ಅನಿರುದ್ಧ. ಅದಕ್ಕೆ ಹೇಳಿ ಅನಿರುದ್ಧ ಅಲ್ಲಿ ಹೌದಲ್ವಾ? ಅಷ್ಟೇ ಅಲ್ಲದೆ ಅವನೇ ಅನಿರುದ್ಧ. ಇನ್ನ ಮುಂದಿನ ಪದ್ಯ ಹೇಳುತ್ತಾರೆ. ಬಿಂಬರೆನಿಪರು ಸ್ವೋತ್ತಮರು, ಪ್ರತಿಬಿಂಬರೆನಿಪರು ಸ್ವಾವರರು, ಪ್ರತಿಬಿಂಬ ಬಿಂಬಗಳೊಳಗೆ ಕೇವಲ ಬಿಂಬ ಹರಿಯಂದು ಸಂಭ್ರಮದಿ ಪಾಡುತ್ತರಿ ನೋಡುತ್ತ ಉಂಬುವುದು ಇಡುವುದು ಕೊಡುವುದು ಎಲ್ಲ ಅಂಬುಚಾಂಬಕನ ಅಂಗ್ರಿ ಪೂಜೆಗಳೆಂದು ನಲಿದಾಡು, ಅಂಗ್ರಿ ಪೂಜೆಗಳೆಂದು ನಲಿದಾಡು. ಇದೇನರ್ಥ ಹೇಳ್ತಾರೆ? ಬಿಂಬರಿನಿಪರು ಸ್ವತ್ತಮರು, ಯದ್ಯಪಿ ದೇವನೇ ಬಿಂಬ, ಮಿಕ್ಕವರೆಲ್ಲ ಪ್ರತಿಬಿಂಬರು. ಆದರೆ ನಮಗೆ ಸಾಕ್ಷಾತ್ತಾಗಿ ದೇವರು ಬಿಂಬ ಅಲ್ಲ, ಸಾಕ್ಷಾತ್ತಾಗಿ ದೇವರು ಬಿಂಬ ಅಲ್ಲ. ದೇವರು ಲಕ್ಷ್ಮೀದೇವಿಗೆ ಬಿಂಬ, ಲಕ್ಷ್ಮೀದೇವಿ ಪ್ರಾಣದೇವರಿಗೆ ಬಿಂಬ, ಹಾಗೆ 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 ಹಾಗೆ. ಆದ್ದರಿಂದ ಬಿಂಬರೆನಿಪರು ಸ್ವೋತ್ತಮರು, ಸ್ವ ಉತ್ತಮರು, ತನಕ್ಕಿಂತ ಉತ್ತಮರು. ಪ್ರತಿಬಿಂಬರೆನಿಪರು ಸ್ವಾವರರು, ತನಕ್ಕಿಂತ ಕಡಿಮೆ ಆದವರೆಲ್ಲ ಸ್ವಾವರರು, ನಮಗಿಂತ ಯಾರಿಲ್ಲ. ಅವರಿಗೆ ದೇವತೆಗಳಲ್ಲಿ ತಮಗಿಂತ ಹೆಚ್ಚಾದವರು ಬಿಂಬರು, ಕಡಿಮೆ ಆದವರು ಪ್ರತಿಬಿಂಬರು. ಅಥವಾ ನಮ್ಮಿಂದ ನಮಗೆ ಜ್ಞಾನ ಕೊಡುವವರೆಲ್ಲ ಬಿಂಬರು, ನಮ್ಮಿಂದ ಜ್ಞಾನ ಪಡೆಯುವವರೆಲ್ಲ ಪ್ರತಿಬಿಂಬರು. ಆ ರೀತಿಯಲ್ಲಿ ನಮ್ಮ ಗುರುಗಳು ನಮಗೆ ಬಿಂಬ, ನಮ್ಮ ಶಿಷ್ಯರು ನಮಗೆ ಪ್ರತಿಬಿಂಬ. ಯಾಕೆ? ನಮ್ಮಂತೇನೆ ತಯಾರಾಗ್ತಾರೆ, ಎಲ್ಲ ಅದೇ ಬರ್ತಾ ಬರುತ್ತೆ. ಆದ್ದರಿಂದ ಬಿಂಬರೆನಿಪರು ಸ್ವತ್ತಮರು, ಪ್ರತಿಬಿಂಬರೆನಿಪರು ಸ್ವಾವರರು. ಪ್ರತಿಬಿಂಬ ಬಿಂಬಗಳೊಳಗೆ ಈ ಪ್ರತಿಬಿಂಬಗಳೂ ಇವೆ, ಬಿಂಬಗಳೂ ಇವೆ, ಎಲ್ಲ ಒಂದೊಂದು ಬಿಂಬವೂ ಹೌದು, ಪ್ರತಿಬಿಂಬವೂ ಹೌದು. ವಾಯುದೇವರು ಲಕ್ಷ್ಮೀದೇವಿಯ ಪ್ರತಿಬಿಂಬ ಹೌದು, ರುದ್ರಾದಿಗಳಿಗೆ ಬಿಂಬರೂ ಹೌದು. ಪ್ರತಿಬಿಂಬ ಬಿಂಬಗಳೊಳಗೆ ಕೇವಲ ಬಿಂಬ ಹರಿ ಎಂದು, ಏನಿ ಕೇವಲ ಬಿಂಬ? ಎಲ್ಲರಲ್ಲಿ ನಿಂತು ಎಲ್ಲ ಮಾಡಿಸೋನು ಅವನೇ, ಬಿಂಬ ಪ್ರತಿಬಿಂಬಭಾವ ಪ್ರಕರಣದಲ್ಲಿ ನಮ್ಮ ಕೈ ಹೇಳಬೇಕಾದ್ರೆ ಎಲ್ಲರ ಕೈ ಎದ್ದು ಒಳಗೆ ದೇವರ ಕೈ ಹೇಳಬೇಕು. ಆದ್ರೆ ಆ ಎಲ್ಲರ ಕೈಗಳು ಹೇಳಬೇಕಾದ್ರೆ ಆ ಕೈಗಳಲ್ಲೂ ಕೂಡ ದೇವರ ಕೈ ಇದೆ. ಎಲ್ಲರ ಕೈಯಲ್ಲಿ ತನ್ನ ಕೈ ಇಟ್ಟು ಎಲ್ಲರ ಕೈಯನ್ನೆಬ್ಬಿಸಿ ಆ ಕೈಗಳ ಮೂಲಕ ನಮ್ಮ ಕೈಯನ್ನೆಬ್ಬಿಸಿ ಅಲ್ಲೂ ನಮ್ಮ ಕೈ ಇಟ್ಟ ತನ್ನ ಕೈ ಇಟ್ಟಿರ್ತಾನೆ. ಒಟ್ಟಾರೆ ಇಷ್ಟೆಲ್ಲರ ಮೂಲಕ ಎಲ್ಲ ಮಾಡಿಸುವಂತಹ ಸ್ವಾಮಿ ಇದ್ದಾನಲ್ಲ, ಅವನೊಬ್ಬನೇ ಪ್ರಧಾನ ಬಿಂಬ, ಕೇವಲ ಬಿಂಬ ಹರಿ ಎಂದು. ಕೇವಲ ಶಬ್ದ, ಸ್ವತಂತ್ರ ಬಿಂಬ, ಸ್ವತಂತ್ರನಾದ ಬಿಂಬ ಹರಿ, ಮಿಕ್ಕವೆಲ್ಲ ಬಿಂಬಗಳೇ. ಆದರೆ ಅಲ್ಲ, ಸ್ವತಂತ್ರವಾಗಿ ಬಿಂಬಗಳು ಯಾವುದೂ ಅಲ್ಲ, ಸ್ವತಂತ್ರವಾಗಿ ಬಿಂಬ ಯಾವುದೂ ಇಲ್ಲ. ಎಕ್ಸಾಂಪಲ್ ಕೊಟ್ರೆ ಯಾವ್ದು ಕೊಡೋಣ ಅಂತ ನೋಡ್ತಾ ಚೆನ್ನಾಗಿ ತಲೆಗೆ ಅರ್ಥ ಆಗ್ಬೇಕು. ಕನ್ನಡಿ ಈಗ ನಾನೆದುರಿಗೆ, ನನ್ನ ಎದುರಿಗೆ ಒಂದು ಕನ್ನಡಿ ಇದೆ. ಆ ಕನ್ನಡಿಯನ್ನ ಏನು ಮಾಡುತ್ತಾರೆ ಅಂದ್ರೆ, ಎದುರಿಗೆ ಹೀಗೆ ಇಡದೆ ಚೂರು ಕ್ರಾಸ್ ಆಗಿಟ್ರೆ, ಚೂರು ಕ್ರಾಸ್ ಆಗಿಟ್ರೆ ಅದರಲ್ಲಿ ನಮ್ ಬಿಂಬನೆ ಕಾಣ, ಪ್ರತಿಬಿಂಬನೆ ಕಾಣಿಸ್ತಾ ಇರುತ್ತೆ. ಆ ಕ್ರಾಸ್ ಆಗಿಟ್ಟದ್ದಕ್ಕೆ ಸ್ಟ್ರೈಟ್ ಆಗಿ ಇನ್ನೊಂದು ಕನ್ನಡಿ ಇಡಿ. ಆ ಕನ್ನಡಿ ಆ ಕನ್ನಡಿಗೆ ಸ್ಟ್ರೈಟ್ ಆಗಿರ್ಬೇಕಾದ್ರೆ ಅದು ಕ್ರಾಸ್ ಆಗಿರ್ಬೇಕು, ಸ್ಟ್ರೈಟ್ ಆಗಿರ್ಲಿಕ್ಕಿಲ್ಲ. ಅದಕ್ಕಂತೆ ಹಾಗೆ 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 20 ಕನ್ನಡಿ ಎಲ್ಲ ಕ್ರಾಸ್ ಕ್ರಾಸ್ ಎದುರು 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 ಬಂತು. ನೀವೊಬ್ಬರು ನಿಂತ್ರೆ ಎಲ್ಲ ಬರುತ್ತೆ, ನೀವು ಕದಲಿದ್ರೆ ಇದು ಕದಲಬೇಕು, ಇದು ಕದಲಿದ್ರೆ ಹೊರತು ಅದು ಕದಲಲ್ಲ, ಅದು ಕದಲಿದ್ರೆ ಹೊರತು ಅದು ಕದಲಲ್ಲ. ಆದರೆ ನೋಡಿ ಇಷ್ಟೆಲ್ಲ ಆಕ್ಷನ್, ನೀವು ಕದಲಿದ ಮೇಲೆ ಒಂದ್ ಸೆಕೆಂಡ್ ಅಲ್ಲಿ ಅದು ನಂತರ ಕದಲಿಲ್ಲ, ಒಂದ್ ಕ್ಷಣದಲ್ಲಿ ಎಲ್ಲ ಕದಲಿಬಿಡುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ. ಇದೇ ಇಷ್ಟು ಫಾಸ್ಟ್ ಆಗಿದ್ರೆ ಅವ್ನು ಮಾಡಿಸೋದು ಇಷ್ಟು ಫಾಸ್ಟ್ ಇರ್ತಾರೆ, ತರ 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 ಮಾಡಿಸ್ತಾ ಇರ್ತಾರೆ. ಅದ್ಭುತ ಶಕ್ತಿ ಮಹಾನುಭಾವ. ಅದಕ್ಕೆ ಹೇಳ್ತಾರೆ, ಬಿಂಬರೇನಿ ಪರು ಸ್ವತ್ತಮರು ಪ್ರತಿಬಿಂಬರೇನಿ ಪರು ಸ್ವಾವರರು, ಪ್ರತಿಬಿಂಬ ಬಿಂಬಗಳೊಳಗೆ ಕೇವಲ ಬಿಂಬ ಹರಿ ಎಂದು. ಈ ಕೇವಲ ಬಿಂಬ ಶಬ್ದಕ್ಕೆ ಇನ್ನೊಂದು ಅರ್ಥ ಹೇಳ್ತಾರೆ, ಎಲ್ಲರೂ ಬಿಂಬರಾಗಿದ್ದಾರೆ, ಎಲ್ಲರೂ ಕೆಲವರೆಲ್ಲ ಪ್ರತಿಬಿಂಬರಾಗಿದ್ದಾರೆ, ಆದರೆ ಎಲ್ಲರಲ್ಲೂ ಕೂಡ ಇವನೇ ಪ್ರಧಾನ ಬಿಂಬ ಎಂಬ ಎಚ್ಚರ ಯಾರು ಕೊಡುತ್ತಾರೋ ಅವನು ಕೇವಲ ಬಿಂಬ. ಎಲ್ಲರಿಗೂ ಕೂಡ ಇವರು ನನ್ನ ಬಿಂಬ ಅಂತ ಉಪಾಸನೆ ಮಾಡುತ್ತಾರೆ, ತಮಗಿಂತ ದೊಡ್ಡವರು ಅವರು ತಮಗಿಂತ ದೊಡ್ಡವರು ಉಪಾಸನೆ ಮಾಡುತ್ತಾರೆ. ಆದರೆ ಈ ಪ್ರತಿಬಿಂಬಗಳೆಲ್ಲ ಸಾರಿದೆಯಲ್ಲ, ಈ ಎಲ್ಲಾ ಪ್ರತಿಬಿಂಬಗಳ ಸಾಲಿಗೆ ಎಚ್ಚರ ಕೊಡುವ ಅವನೊಬ್ಬನೇ. ಏನಂತ, ಎಲ್ಲದರೊಳಗೆ ಇವನೇ ಬಿಂಬ ಎಂಬ ಎಚ್ಚರ ಎಲ್ಲರಿಗೂ ಅವನೇ ಕೊಡಬೇಕು ಇವರೆಲ್ಲರ ಮೂಲಕ. ಅದರಿಂದ ಕೇವಲ ಬಿಂಬ ಹರಿ ಎಂದು ಸಂಭ್ರಮದಿ ಪಾಡುತ್ತಾರೆ. ಅದಕ್ಕೆ ಹೇಳ್ತಾರೆ, ಇದು ಸುಮ್ಮನೆ ಕೇಳಿದ್ರೆ ಸಂಭ್ರಮ ಬರಲ್ಲ, ಇವೆಲ್ಲ ಕೂತಿರ್ತೀವಿ ನಾವು, ಹೋಗ್ತಾ ಇರುವ ಕಾಲಕ್ಕೆ, ನೋಡೋ ಕಾಲಕ್ಕೋ, ಏನೋ ಮಾಡೋ ಕಾಲಕ್ಕೋ, ಇದ್ದಕ್ಕಿದ್ದ ತಲೆ ಹೊಳೆದು ಹೊಳೆದು ಮಾಮೂಲಾಗಿ ನೋಡೋದೇ ನೋಡ್ತಾ ಇರ್ತಾರೆ, ದಿನಾಗೂ ನೋಡ್ತಾ ಇರ್ತಾರೆ ಮನೆಯಲ್ಲಿ ಇದ್ದವ್ರನ್ನ. ಹೌದಾ, ಇದ್ದಕ್ಕಿದ್ದಂತೆ ಅವನೇನೋ ಸ್ವಲ್ಪ ಸ್ಕ್ರೂ ಟೈಟ್ ಮಾಡಿದ ತಲೆಯಲ್ಲಿ, ಮಾಡಿಕೊಳ್ಳಿ ಏನು ಊಟ ಮಾಡ್ತಾ ಇದ್ರು, ಮಾಡ್ತಾ ಇದ್ರೆ ಇದ್ದಕ್ಕಿದ್ದಂತೆ ಆಲೋಚನೆ ಬಂತು, ಅಲ್ಲ ಇವ್ರು ಮಾಡ್ತಾ ಇರಲ್ಲ, ಇವರೊಳಗೆ ತತ್ವಾಭಿಮಾನಿಗಳು ಇವರು ಮಾಡ್ತಾ ಇರಬೇಕು, ಇವರು ಮಾಡ್ತಾ ಇರಬೇಕು, ಆ ದೇವರು ಮಾಡ್ತಾ ಇರಬೇಕು, ಇದು ಮಾಡ್ತಾ ಹೌದು ಅಂತ ಇದಕ್ಕೆ ಒಂದೇ ಕ್ಷಣ ಬರುತ್ತದೆ, ಹೆಚ್ಚು ಬರಲ್ಲ, ಕೊಡಲ್ಲ ಅವನು. ಆ ಬಂದು ಕೂಡ ಬಾ ಅಂತ ಶಾಕ್ ಆದಂಗ ಆಗತ್ತೆ, ಆ ಮತ್ತು ಸ್ವಿಚ್ ಆಫ್ ಮಾಡಿಬಿಡ್ತಾನೆ, ಮತ್ತು ಮಾಮೂಲು ಹೋಗ್ತಾ ಇರ್ತೀವಿ. ಹೌದಾ, ಇದು ಈ ಶುರು ಆಗಿರುತ್ತೆ, ಇದು ಈ ಚಿಂತನೆ ಶುರು ಆದ ಮೇಲೆ ನಾವಂದುಕೊಳ್ಳದೇನೆ ಥಟ್ ಅಂತ ನೆನಪಿಗೆ ಬರೋದು ಶುರು ಆಗಿರುತ್ತೆ. ಅದು ಅರಷ್ಟ ಕುಂಚಿರಲ್ಲ, ಈ ಸಾಧನೆಯ ಪರಾಕಾಷ್ಠ, ಚತುರ್ದಶಿ ಷೋಡಶಿ ಹರಿಕಥಾಮೃತ ಸಾರ ಮಂಗಸುಳ ಆದಿಯ ಚಿಂತನೆಯ ಪ್ರಭಾವ ಏನು ಅಂತ ಹೇಳಿದರೆ, ನಿಮಗೆ ಗೊತ್ತಿಲ್ಲದೇನೆ, ನೀವಂದುಕೊಳ್ಳದೇನೆ, ಇದ್ದಕ್ಕಿದ್ದಂತೆ ದೇವರ ನೆನಪು ಬಂತು. ಆ ಒಂದು ಕ್ಷಣದಲ್ಲಿ ಆನಂದ ಪಡ್ತಾನೆ ನೋಡಿ, ಖುಷಿ ಕೊಪ್ಪಳಿಸುವಂತ ಆಗ್ತಾ ಇರುತ್ತೆ. ಅಂಥದ್ದು ಮಧ್ಯೆ ಮಧ್ಯೆ ಕೊಟ್ಟು ರುಚಿ ಹುಟ್ಟಿಸ್ತಾನೆ, ಇದು ಬಹಳ ಚೆನ್ನಾಗಿದೆ, ಇದು ಬಹಳ ಚೆನ್ನಾಗಿದೆ, ಇದೇ ಬರಲಿ ಇದೇ ಬರಲಿ ಅಂತ ಚೆನ್ನಾಗಿ ಹುಟ್ಟಿಸಿ ಆ ಪ್ರಕಾರ ಮಾಡ್ತಾನೆ. ಅದನ್ನೇ ಹೇಳ್ತಾರೆ ಸಂಭ್ರಮದಿ, ಆ ಸಂಭ್ರಮ ಬಹಳ ಚೆನ್ನಾಗಿರುತ್ತೆ. ಪಾಡುತ್ತಲಿ ಪಾ, ಎಷ್ಟು ಚೆನ್ನಾಗಿದೀಯಾ, ಎಷ್ಟು ಚೆನ್ನಾಗಿ ಮಾಡಿಸ್ತಾ ಇದೀಯಾ ಅಷ್ಟೇ ಅಲ್ಲ, ಏನು ಪಾಡುತ್ತಲಿ ಅಂದ್ರೆ ನೀನೇ ಕೊಟ್ಟದ್ದು ಸ್ವಾಮಿ, ನೀ ಕೊಟ್ಟದ್ದಕ್ಕೆ ಇಷ್ಟು ಆನಂದ ಆಯ್ತು, ಕೇಳಕೊಂಡಿದ್ದೆ ಒಣ ಇಷ್ಟು ಕಾಲ, ಆದ್ರೆ ಆ ಇದ್ದಕ್ಕಿದಂತೆ ನೀ ಕೊಡ್ತಾ ಇದೀಯಲ್ಲ, ನೀ ಕೊಟ್ಟದ್ದು ಅಂತ ಪಾಡುತ್ತಲಿ ನೋಡುತ್ತಾ ಅವನೇ ಎಲ್ಲ ಮಾಡಿಸೋದು ನೋಡುತ್ತಾ ಅಂದ್ರು. ಅರ್ಥ ಏನು ಗೊತ್ತಾ? ದೊಡ್ಡ ಮಾತಿದು. ಇಷ್ಟು ಕಾಲ ವಿರಾಟ್ ರೂಪಿ ನಮ್ ಸುತ್ತೇ ಇದ್ದಾನೆ, ಅವನೊಬ್ಬನಿದ್ದಾನೆ ಎಂಬುದೇ ಗೊತ್ತಾಗಿಲ್ಲ. ಈಗ ಮಕಸುಳಾದಿ ಪರಿಚಯ ಆಗಿ ಹೌದಪ್ಪ ವಿರಾಟ್ ರೂಪಿ ನಮ್ ಸುತ್ತಿದ್ದಾನೆ ಇದ್ದಾನೆ ಇದ್ದಾನೆ ಎಂಬ ಚಿಂತನೆ ಶುರು ಆಗಿದೆ. ಶುರು ಆದ್ರೂ ಕೂಡ ಅವನೇ ನಿಮ್ಮ ಪಕ್ಕದಲ್ಲಿ ಇನ್ನೊಬ್ಬರು ಕೂತ್ರೆ ಇದ್ದಾರೆ ಇದ್ದಾರೆ ಎಂಬ ಏನು ಎಚ್ಚರ ಬರ್ತಾ ಇದೆ, ಆ ತರ ಎಚ್ಚರ ನನ್ ಸುತ್ತು ದೇವರಿದ್ದಾರೆ ಇದ್ದಾರೆ ಎಂಬ ಎಚ್ಚರ ಬರ್ತಾ ಇದೆಯಾ? ಆಗಾಗ ಬರ್ತಾ ಇದೆ, ಸದಾ ಕಾಲ ಬರ್ತಾ ಇಲ್ಲ. ಹೌದಾ? ಸದಾ ಕಾಲ ಬರ್ತಾ ಇಲ್ಲ. ಕೂತು ಎದ್ರು ಅವನೊಬ್ಬನಿದ್ದಾನೆ, ಎಸ್ ಬಾ 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 ಅಂತ ಅವನು ಕರ್ಕೊಂಡು ಊಟ ಮಾಡಿಸಿ ಸ್ನಾನ ಮಾಡಿಸಿ ಎಲ್ಲ ಮಾಡಿಸಿ ಅವನಿಗೆ ಜಸ್ಟ್ ನಮ್ ಕಾನ್ಸಂಟ್ರೇಷನ್ ಎಲ್ಲ ಹೇಗಿರ್ಬೇಕು? ನಿಮ್ಗೆ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಇನ್ನ ಹುಟ್ಟಿದ ಕೂಸು, ಒಂದು ವಾರದ ಕೂಸು, ತಾಯಿ ಇರ್ತಾಳೆ, ಆ ತಾಯಿಗೆ ಏನೇ ಕೆಲಸ ಹೇಳಿದ್ರು, ಏನೇ ತಿರುಗಾಡ್ಲಿಕ್ಕೆ ಹೇಳಿದ್ರು, ಏನೇ ಮಾಡ್ಲಿಕ್ಕೆ ಹೇಳಿದ್ರು ಕೂಡ ಬಾಮ್ಮ ಊಟಕ್ ಬಾ ಅಂದ್ರೆ ಕೂಸನ್ನು ಬಿಡಲ್ಲ, ಹೊದ್ಕೊಂಡೇ ಬರ್ತಾಳೆ. ಎಲ್ಲಿಗೆ ಹೋದ್ರೂ ಕೂಸನ್ನು ಹೊದ್ಕೊಂಡು ಹೋಗ್ತಾನೆ ಇರ್ತಾಳೆ. ದೊಡ್ಡವರಾದ್ರೂ ಬಿಡ್ಬಿಡ್ತಾಳೆ. ಆ ಚಿಕ್ಕ ವಯಸ್ಸಲ್ಲಿರೋ ಕಾಲಕ್ಕೆ ಬಿಡೋದೇ ಇಲ್ಲ. ಅಲ್ಲ ಬಿಡು, ಏ ಇಲ್ಲ ಇಲ್ಲ ನಂಗ್ ಕೊಡು ಪರವಾಗಿಲ್ಲ ನಾನು ಹೇಳ್ಕೊಂತೇನೆ. ಯಾಕೆ? ಆ ಕೂಸನ್ನು ಯಾರಿಗೆ ಕೊಟ್ರೆ ಚೂರು ವ್ಯತ್ಯಾಸ ಮಾಡಿದ್ರೆ ಎಲ್ಲಿ ಏನಾಗುತ್ತೋ ಅಂತ ಹಂಬಲ. ಅದಕ್ಕೆ ತಾನೇ ಹೊತ್ಕೊಂತಾ ಇರ್ತಾರೆ, ಏನು ಒದ್ದಾಡ್ತಾ ಇರ್ತಾಳೆ. ಹೌದಾ? ಆ ಒದ್ದಾಟ ನಮ್ ಬರ್ಬೇಕಂತೆ. ಇವನ ಬಿಟ್ಟು ಒಂದು ಕ್ಷಣ ಬೇರೆ ಏನು ನೋಡ್ಲಿಕ್ಕಿಲ್ಲ. ಆ ತರ ಬರಬೇಕು, ನಮ್ ಸುತ್ತು ಇದ್ದಾನೆ ಅದನ್ನು ನೋಡುತ್ತಾ ಅಂದ್ರು. ನೋಡುತ್ತಾ ಅಂದ್ರೆ ಶಕ್ತಿ ಏನು? ನಾವು ನಮ್ ಸುತ್ತು ದೇವರಿದ್ದಾರೆ ಎಂಬುದು ನಿಜವಾಗಿ ಅನುಭವಿಸಬೇಕು. ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಹಾಕ್ತಾ ಇದ್ರೆ ಅವನು ಹಾಕ್ತಾ ಇದ್ದಾನೆ, ಊಟ ಮಾಡ್ತಾ ಇದ್ರೆ ಅವನು ಮಾಡಿಸ್ತಾ ಇದ್ದಾನೆ. ಈ ತರ ಈ ತರ ಈ ತರ ಪ್ರಾಕ್ಟೀಸ್, ಅದು ಇದೇ ನನ್ನ ಜೀವನದ ಗುರಿ, ಬೇರೆ ಇಲ್ಲ. ಇದಕ್ಕಾಗಿ ಬಂದದ್ದು ನಾನು, ಮಿಕ್ಕದ್ದೆಲ್ಲ ನಾನು ಇದಕ್ಕಾಗಿ ಬಂದದ್ದು. ಇದಕ್ಕಾಗಿ ಬದುಕಬೇಕು, ಬದುಕಿದ್ರೆ ಸಾಧ್ಯ, ಬದುಕಬೇಕಾದ್ರೆ ಮಿಕ್ಕಬೇಕು, ಅಷ್ಟಕ್ಕಾಗಿ ಮಿಕ್ಕದ್ದಷ್ಟೇ ಹೊರತು ಇದನ್ನೇ ಬಿಟ್ಟು ಅದು ಮಾಡ್ಲಿಕ್ಕೆ ನಾನು ಬಂದದ್ದಲ್ಲ. ಈ ಮೇನ್ ಚಿಂತನೆ ಏನಿದೆ, ಇವನೊಬ್ಬ ನನ್ನ ಸುತ್ತು ಇದ್ದಾನೆ, ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಎಂಬ ಅನುಭವದಿಂದ ಅವನನ್ನೇ ಏನು ಚೆನ್ನಾಗಿ ಕನ್ಫರ್ಮೇಶನ್ ಬಂತು. ಅಪ್ಪಾ ಇನ್ನೊಂದು ದೃಷ್ಟಾಂತ ಕೊಡಬೇಕಾದ್ರೆ, ಯಾರೋ ಹೇಳಿದ್ರು ಹೊಸ ಮನೆ ಸೇರಿದ್ವಿ, ಹೊರಗೆ ಕೊಳ್ಳೆ ಹೇಳಿದ್ರು ಈ ಮನೆಯಲ್ಲಿ ಭೂತ ಇದೆ ಅಂತ ಹೇಳಿದ್ರು ಅಂದ್ಕೊ, ಭೂತ ಇದೆ ಅಂತ ಹೇಳಿದ್ರು. ನಮಗೆ ನಂಬಿಕೆ ಆಗಲಿಲ್ಲ, ನಂಬಿಕೆ ಆಗ್ಲಿಲ್ಲ. ನಾವು ಕೂತಾಗ ಇದ್ದಕ್ಕಿದ್ದಂತೆ ಎಲ್ಲ ಪಾತ್ರೆ ತಾನಾಗಿ ಬಂದು ಬೀಳೋದು, ಎಲ್ಲ ಬೀಳ್ತಾ. ನೀರಿನ ಕೊಡ ಇಟ್ಟಿದ್ರೆ ಅದೇ ತಾನಾಗಿ ಗಾಳಿಯಲ್ಲಿ ಎದ್ದು ನೀರು ಬೀಳೋದು, ಇವೆಲ್ಲ ಆಗ್ತಾ ಇದೆ ಅಂದ್ಕೊಳ್ಳಿ. ನಿಮ್ ಕಣ್ಣಿ ಕಾಣಿಸ್ತಾ ಇದೆ, ಅವಾಗ ನಿಮಗೆ ಫೀಲಿಂಗ್ ಬರ್ತಾ ಇಲ್ಲ ದೇವ ಇದೆ ಅಂತ ಹೇಳಿ. ಹೌದಾ? ಅಲ್ಲ, ಅವಾಗೆ ಇದ್ದಲ್ಲಿ ಕಾಣಿಸ್ತಾ ಇಲ್ಲ, ಅದು ಕಾಣಿಸ್ತಾ ಇಲ್ಲ. ಆದರೆ ಎಲ್ಲಿ ಹೋದ್ರೂ ಅದರದ್ದೇ ನೆನಪಾಗ್ತಾ ಇದೆ. ಅಷ್ಟೇ ಅಲ್ಲ, ಒನ್ ಫೈನ್ ಡೇ ನಮ್ಮವರು ನಮ್ಮ ಪಕ್ಕ ಮನೆಯವರು ಯಾರೋ ಮನೆಗೆ ಬಂದಿದ್ರು, ಅವರು ಕೂತವರು ಇದ್ದಕ್ಕಿದ್ದಂಗೆ ಬೇರೆ ರೀತಿ ಪ್ರವರ್ತನೆ ಶುರು ಮಾಡಿದ್ರು. ಅವಾಗೆ ನಮಗ್ ಗೊತ್ತಾಗ್ತಾ ಇರುತ್ತೆ, ಓಹೋ ಇದು ಇದು ಸೇರಿದೆ ಅಂತ. ಹೌದಾ? ಅಂದ್ರೆ ಅನುಭವ ಇರುತ್ತೆ ನಮಗೆ. ಯದ್ಯಪಿ ಕಾಣತಾ ಇಲ್ಲ, ಯದ್ಯಪಿ ಕಾಣತಾ ಇಲ್ಲ, ಅವರ ಸುತ್ತದ ಕಾಣತಾ ಇಲ್ಲ, ಅನುಭವ ಬರ್ತಾ ಇದೆ. ಏನ್ ಅನುಭವ ಬರ್ತಾ ಇದೆ? ಅವರು ವಿಚಿತ್ರ ವಿಚಿತ್ರ ಮಾತಾಡೋದು ಎಲ್ಲ ನೋಡಿದ್ರೆ ಅಪ್ಪ ಇದ್ದಾರೆ ಇದ್ದ ಇದ್ದ ಇದಿದೆ ಇದೆ 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 ಅಂತ ನಿಮಗೆ ಹೇಳದ ಜಾಗೃತಿ ನೋಡ್ತಾ ಇರ್ತೀರಾ, ಎಲ್ಲಿ ನನ್ವರಿಗೆ ಬರುತ್ತೋ ಅಲ್ವಾ? ಅದೇ ತರ ಸ್ವಾಮಿ ನಮ್ ಸುತ್ತು ಇದ್ದಾನೆ, ಒಬ್ಬನಿದ್ದಾನೆ ಕಾಣಿಸ್ತಾ ಇಲ್ಲ, ಇದ್ದಾನೆ ಇದ್ದಾನೆ ಇದ್ದಾನೆ. ಆ ನಮ್ ಸುತ್ತೇ ಒಂದು ವ್ಯಕ್ತಿ ಕಾಣಿಸದೆ ಓಡಾಡ್ತಾ ಇರುವಾಗ, ಕಾಣಿಸದೆ ಓಡಾಡ್ತಾ ಇರುವಾಗ ನಮ್ ಸುತ್ತೇ ನಿಂತಿದ್ರೆ ಹೇಗಿರ್ಬೇಕು ಫೀಲಿಂಗ್ ನಮ್ಗೆ? ನಮ್ಮ ಒಳಗೆ ನಿಂತ್ಬಿಟ್ರೊಬ್ರು ಬಂದು ಯಾರೋ ಫೀಲಿಂಗ್ ಆಗ್ತಾ ಇದೆ ಅವರಿದ್ದಾರೆ ಅಂತ, ಕಾಣಿಸ್ತಾ ಇಲ್ಲ. ಆ ತರದ್ದು ಸದಾ ಆಗ್ತಾ ಬರಬೇಕು ನಮಗೆ. ಅದನ್ನ ನೋಡುತ್ತಾ ಅಂದ್ರು, ಇಲ್ಲ ನೋಡುತ್ತಾ ಅಂದ್ರು ಸುಮ್ಮನೆ ಹಾಕಲ್ಲ ಶಬ್ದ. ನೋಡುತ್ತಾ ಅಂತ ಹೇಳಿದ್ರೆ ಎಷ್ಟು ಅನುಭವ ಇರಬೇಕು, ಎಷ್ಟು ಭಗವಂತನ ಕರುಣೆ ಇರಬೇಕು, ಗುರುಗಳ ಕರುಣೆ ಇರಬೇಕು, ಗುರುಗಳು ಪೂರ್ಣ ಮನಸ್ಸಿನ ಆಶೀರ್ವಾದ ಮಾಡಬೇಕು. ಇವನಿಗೆ ಭಗವಂತನ ಅನುಭವ ಸದಾ ಬರಲಿ ಅಂತ ಗುರುಗಳು ಪೂರ್ಣ ಹರಸಿದ್ರೆ ಅವಾಗ ಅವನ ಕಡೆ ಮನಸ್ಸು ಅವನ ಕಡೆ ಯಾವಾಗ್ಲೂ ಇದ್ದು ಸದಾ ಇರುತ್ತೆ. ಅದನ್ನು ನೋಡುತ್ತಾ ಪಾಡುತ್ತರಿ, ಆ ನೋಡಿದ ಆ ಸ್ವಾಮಿಯನ್ನು ಕುರಿತೆ ಪಾಡುತ್ತರಿ. ಅವಾಗೇನಾಗುತ್ತೆ, ನೋಡ್ತಾ ಇರೋ ಕಾಲಕ್ಕೆ ಉಂಬುವುದು, ಉಂಬೋ ಕಾಲಕ್ಕೆ ಅವನ ಪಕ್ಕದಲ್ಲೇ ಕೂತಿದ್ದಾನೆ, ಅವನು ಕೊಡದಂಗೆ ಊಟ ಮಾಡೋದು. ಅವನು ಊಟ ಮಾಡಿದ್ರೆ ಹೋದ್ರೆ ಬಾಯಿಗೆ ಹೋಗಲ್ಲ, ಅದಕ್ಕೆ ಮೊದಲು ಅವನು ಕೂತು ತಗೊಳ್ಳೋ ತಗೊಳ್ಳೋ ಅಂತ ಅವನಿಗೆ ಊಟ. ಉಂಬುವುದು ಇಡುವುದು, ಕೊಡೋ ಕಾಲಕ್ಕೂ ಇವನು ಒಬ್ಬನೇ ಅಲ್ಲ, ಇನ್ನೊಂದು ರೂಪ ಇನ್ನೊಂದು ಕಡೆ ಕೂತ್ಕೊಂಡಿದೆ, ಎದುರಿಗಿದ್ದವರಲ್ಲಿ ಕೂತ್ಕೊಂಡಿದೆ. ಅವನಿದ್ರೆ ಹೊರತು ಕಡಲಲ್ಲ ಇವರು, ಹೌದಾ? ಈಗ ಆ ಪಿಶಾಚಿ ಬಂದ್ರೆ ಹೊರತು ಆ ತಂಬಿಗೆ ತಾನಾಗಿ ಬೀಳಲ್ಲ, ತಂಬಿ ತಾನಾಗಿರುತ್ತೆ. ಅದು ಎದ್ದು ಬೀಳತಾ ಇದೆ ಅಂದ್ರೆ ಅದು ಹಾಕ್ತಾ ಇದೆ ಅಂತ ಅರ್ಥ. ಹಾಗೆ ಎದುರಿಗಿರೋ ಎಲ್ಲ ತಂಬಿಗಳಿಗೂ ಶರೀರಗಳೆಲ್ಲ ತಂಬಿಗಳೇ, ಹೌದಾ? ತಾನಾಗಿ ಕದಲಲ್ಲ, ಹೆಣ ಕದಲತ್ತಾ ಬಿದ್ದಿರುತ್ತೆ, ಇವೆಲ್ಲ ಅಷ್ಟೇ. ಕದಲತಾ ಇವೆ ಅಂದ್ರೆ ಏನೋ ಪಿಶಾಚಿ ಓಡಾಡಿಸ್ತಾ ಇದೆ, ಏನೋ ಪಿಶಾಚಿ ಎಲ್ಲ ಆಡಿಸ್ತಾ ಇದೆ. ಯಾವ ಪಿಶಾಚಿ ಅದು ಅಂದ್ರೆ ಪಿಶಾಚಿ ಅಲ್ಲ, ದೊಡ್ಡ ಗ್ರಹ ಕೃಷ್ಣ ಗ್ರಹ ಗೃಹೀತಾತ್ಮ ಅಂದ್ರು. ಎಲ್ಲಾ ಕಡೆ ಇವನೇ ಆಡಿಸ್ತಾ ಇದ್ದಾನೆ ಎಂಬುದು ಗೊತ್ತಾಗ್ಬಿಟ್ರೆ ಅವನೇ ನೋಡ್ತಾ ಇರ್ತೇವೆ ನಾವು, ಯಾರ ಕಡೆ ನೋಡಲ್ಲ. ಈ ಆಡಿಸ್ತಾ ಇದೆಯಾ, ಹಾಗಾಡಿಸ್ತಾ ಇದೆಯಾ, ಹಾಗಾಡಿಸ್ತಾ ಇದೆಯಾ, ಅವನ ಕಡೆ ಮನಸ್ಸು ಹೋಗ್ತಾ ಇರುತ್ತೆ. ಹೇ ಸ್ವಾಮಿ ಅಂತ ಎಲ್ಲಾ ಕಡೆ ಅವನೇ ನೋಡ್ತಾ ಇರ್ತೇವೆ. ಕೂಡುವುದು ಕೊಡುವುದು ಇಡುವುದು ಕೊಡುವುದು ಅಂದ್ರು. ಇಲ್ಲಿ ಇಡುವುದು ಅಂತ ಹೇಳಿದರೆ ಶರೀರದಲ್ಲಿ ಆಭರಣಗಳಿಡೋದು, ನಾನಾ ರೀತಿ ಮಾಡಿಕೊಳ್ಳೋದು, ಕೊಡುವುದು ಇನ್ನೊಬ್ಬರಿಗೆ ಅನ್ನ ವಸ್ತ್ರಾದಿಗಳೆಲ್ಲ ಕೊಡೋದು. ಆದಮೇಲೆ ಉಡುವುದು ಇಡುವುದು ಕೊಡುವುದು ಅಂತ, ಉಡುವುದು ವಸ್ತ್ರಾದಿಗಳು ಕೊಡೋದು, ಇಡುವುದು ಅಂತ ಹೇಳಿದ್ರೆ ಚೆನ್ನಾಗಿ ಆಭರಣ ಇಡೋದು, ನಾನಾ ರೀತಿ ಮಾಡಿಕೊಳ್ಳೋದು, ಕೊಡುವುದು ಮಿಕ್ಕವರಿಗೆ ಎಲ್ಲ ಕೊಡುವುದು, ಎಲ್ಲವೂ ಅಂಬುಜಾಂಬಕ ನಂಗ್ರಿ ಪೂಜೆಗಳೆಂದು ನಡೆದಾರು. ಅಂಬುಜ ಅಂಬಕ, ಅಂಬಕ ಅಂದ್ರೆ ಕಣ್ಣು, ಅಂಬುಜ ಕಮಲದಂಥ ಕಮಲದಳದಂಥ ಕಣ್ಣಿರತಕ್ಕಂಥ ಭಗವಂತನ ಪೂಜೆ ಇದು ಅಂತ ಯಾತ್ರಿ ಅಂದ್ರು. ಒಂದು ಸುಮ್ಮನೆ ಹೇಳಿಲ್ಲ, ಕಮಲದ ದಳ ಅಂಟಿಲ್ಲದ್ದು, ಇವ ಕೂಡ ಎಲ್ಲರ ಸುತ್ತು ಇದ್ದಾನೆ, ಅಂಟಿಲ್ಲದೆ ಇದ್ದಾನೆ. ಅದಕ್ಕೆ ಅಂಟಿಲ್ಲದ ಸ್ವಾಮಿಗೆ ಈ ಪೂಜಾ, ಈ ಪೂಜಾ ಅವನಿಗೂ ಅಂಟಲ್ಲ, ಈ ಪೂಜೆಯೂ ಅವನಿಗೆ ಬೇಕಾಗಿಲ್ಲ, ಕೇವಲ ಭಕ್ತಿಯ ಸ್ವೀಕರಿಪ. ಅದರಿಂದ ಅಂಥ ಸ್ವಾಮಿಯ ಪೂಜೆಗಳೆಂದು ನಲಿದಾಡು ಅಂದ್ರು. ನಲಿದಾಡುವುದು ಒಂದು ಅರ್ಥ ಏನು ಅಂತ ಮತ್ತೆ ಹೇಳ್ತಾರೆ. ಆ ಭಗವಂತನನ್ನ ಸರ್ವತ್ರ ಸರ್ವತ್ರ ಚೂರು 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 ನೋಡ್ತಾ ಬಂದ್ರೆ ಹೇಗೆ ತಾಂಬೂಲ ಒಂದ್ಸಲ ಹಾಕಿದ್ಕೊಳ್ಳೆ ರುಚಿ ಬರುತ್ತಾ, ಅಗಿತಾ ಅಗಿತಾ ಇದ್ರೆ ಆ ರಸದಲ್ಲೇ ರುಚಿ ಬರುತ್ತೆ. ಹಾಗೆ ಭಗವಂತನ ಅದ್ಭುತವಾದ ರೂಪಗಳನ್ನ ನಿತ್ಯವೂ ನೋಡ್ತಾ 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 ಬಂದಾಗ ಆ ರೂಪವೇ ಭದ್ರವಾದ್ದು. ಏನು ಮಾಡುತ್ತೆ ಅಂದ್ರೆ ಆನಂದ ಕೊಡುತ್ತೆ. ಆನಂದ ಕೊಟ್ಟಾಗ ನಾವೇ ಕುಣಿದಾಡ್ತಾ ಇದ್ವಿ. ಕುಣಿದಾಡೋದು ಅಂದ್ರೆ ಡ್ಯಾನ್ಸ್ ಮಾಡೋದು ಅಂತಲ್ಲ, ಒಂದೊಂದ್ಸಲ ಬಹಳ ಹುಷಾರಾಗಿರುತ್ತೆ, ಏನೋ ಗಾಡಿಯಲ್ಲಿ ಹೋದಂಗಿರುತ್ತೆ. ಒಂದೊಂದ್ ದಿವಸ ರೋಡ್ ಅಲ್ಲಿ ನಡೀತಾ ಇರ್ಕೊಂಡು ಏನೋ ಗಾಳಿಯಲ್ಲಿ ಹೋದಂಗೆ ಏನೋ ಆನಂದವಾಗಿರುತ್ತೆ. ಅದು ನಡಿದಾಡು ಅಥವಾ ನಡಿದಾಡು ಅಂದ್ರೆ ಅರ್ಥ ಏನು ಗೊತ್ತು? ಇನ್ನೊಂದರ್ಥ, ಆಯಾ ಇಂದ್ರಿಯಗಳಲ್ಲಿ ಆಯಾ ಭಗವದ್ ರೂಪದ ವ್ಯಾಪಾರವನ್ನ ವಿಶೇಷವಾಗಿ ಚಿಂತನೆ ಮಾಡತಾ ನಲಿದಾಡೋದು ಅಂದ್ರೆ ನಾನಾ ರೀತಿ ತಿರುಗಾಡೋದು. ತಿರುಗಾಡೋದರ ವಿಶೇಷ ರೂಪವೇ ನಲಿದಾಡೋದು. ಅಂದ್ರೆ ಮನಸ್ಸು ದೇವರ ಆ ವ್ಯಾಪಾರಗಳಲ್ಲಿ ಭಗವದ್ ರೂಪಗಳಲ್ಲಿ ತಿರುಗಾಡತಾ ಇರೋದೇ ನಲಿದಾಡು. ಭಗವಂತನನ್ನ ಸದಾ ನೋಡ್ತಾ 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 ಆ ತಿರುಗಾಡೋದು ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ, ಅದೇ ನಲಿದಾಡೋದಾಗ್ಬಿಡುತ್ತಪ್ಪ ಅಂದ್ರು. ತಿರುಗಾಡೋ ಕಾಲಕ್ಕೆ ಚೂರು 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 ತಿರುಗಾಡೋ ಕಾಲಕ್ಕೆ ಆ ವ್ಯಾಪಾರಗಳಲ್ಲಿ ದೇವರ ಸ್ಮರಣೆ ಮಾಡ್ತಾ 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 ಮನಸ್ಸು ತಿರುಗಾಡ್ತಾ ಇದ್ರೆ ಚೂರು ಚೂರು ಆನಂದ ಬರ್ತಾ ಇತ್ತು. ಅದು ಆನಂದ ಬರೋದು ಜಾಸ್ತಿ ಆಗಿಕೊಳ್ಳಿ ಇನ್ನಷ್ಟು ಜೋರಾಗಿ ತಿರುಗಾಡಿದ್ವಿ, ಅದೇನು ಅರ್ಥನ ಅಂದ್ರು. ಅವಾಗ ಇನ್ನಷ್ಟು ಆನಂದ ಬರುತ್ತೆ. ನಲಿದಾಡು ಎಂಬಲಿಗೆ ಶ್ರೀಕೃಷ್ಣ. ಇಲ್ಲಿ 12ನೇ ಪದ್ಯದ್ದು ಬರೆಸಿದನ ಪ್ರಾಯಶಃ ಇಲ್ಲ ಅಂತ ಕಾಣುತ್ತೆ. ಅವತ್ತು ನಾನು ಕೇಳಿದಾಗ 13 ಅಂತ ಹೇಳಿಬಿಟ್ರು ಹೋಗ್ಬಿಟ್ಟಿದ್ದು. 12ನೇ ಪದ್ಯಕ್ಕೆ ಬರೆಸಿಲ್ಲ ಅಂತ ಕಾಣುತ್ತೆ. ನಾಳೆ ಬರೆಸುವಾಗ ನೆನಪು ಮಾಡಿ ಅದಕ್ಕೂ ಬರೆಸ್ತೇನೆ.